ஹரி ஓம் ஸ்ரீ குருப்போ நம. அப்ரமம் வங்கரைத்தம் அதிடம் விமலம் சதா ஆனந்த தீர்த்தமத்லம் பதே தாபத்ரயாபகம் மித்யா சித்தாந்த துத்வாந்த வித்வம்சனசக்னஹ ஜெயதீத்யாக தனிர்பஹஸ்தாம் நோ ஹ்ருதம்பரே சித்ரை பதேஷ்சகம் பிஹிரைஹி வாக்கைர்மானைரகண்டிதைஹி குருபாவம் விஞ்ஞயந்தி பாதிஷ்ரீ ஜெயதீர்த்தவாக். ஹரி ஓம் ஸ்ரீ குருப்போ நம. ತೀರಾ ಕೇಳಿಸ್ತಾ ಇದ? ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂತು. ಓಕೆ ಸರ್, ಕಂಟಿನ್ಯೂ ಮಾಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಿತ್ಯ ಸಿದ್ಧಾಂತ ವಿದ್ವಾಂತ ವಿದ್ವಂಸಃ ಜಯತಿತಾಗತಾನಿ ಭಾರತಾಂನು ಕುದಂಬರಿ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯತ್ಯಗದ ಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣಮುಖಾಕರಾನಹಂ ವಾದಿರಾಜ ಗುರುನ್ ವಂದೇ ಹೇ ಗ್ರೀವದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭದ್ರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದ್ರೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಳವೇ ಆಪಾದಮೌಲಿ ಪರ್ಯಂತಂ ಗುರುನಾಮಾಪ್ತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಟೀಕಾಚಾರ್ಯರನ್ನು ಸ್ಪೆಷಲ್ಲಾಗಿ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿನ ನನ್ನ ಪಾಠದಲ್ಲಿ ಸ್ವಲ್ಪ ಪ್ರಮೇಯ ದೀಪಕದಿಂದ ಕೆಲವು ವಚನಗಳನ್ನು ಓದಿ ನೋಡೋಣ. ನಾವು ಗೀತಾ ಭಾಷ್ಯದಲ್ಲಿ ಗೀತಾ ಶ್ಲೋಕಗಳಲ್ಲಿ 24ನೇ ಶ್ಲೋಕಕ್ಕೆ ಆಚಾರ್ಯರು ಮಾಡಿದಂತಹ ಭಾಷ್ಯವನ್ನು ನೋಡ್ತಾ ಬಂದಿದ್ದೀವಿ. ಇಲ್ಲಿ ಮುಖ್ಯವಾಗಿ ನಿನ್ನೆ ಹೇಳಿದ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ ಮಾತುಗಳಲ್ಲಿ ಒಂದು ವಿಷಯ ಒಂದು ಕಡೆ ಹೇಳುವಾಗ ನಾವು ಪರಮಾತ್ಮನಿಗೆ ಸರ್ವೋತ್ತಮತ್ವವನ್ನು ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ವಚನಗಳನ್ನು ನೋಡಿದ್ದೀವಿ. ಅಸಲು ಈ ಶ್ಲೋಕ ಮೊದಲು ಶ್ಲೋಕವನ್ನು ನೋಡಿದ್ರೆ ನಾವು ಶ್ಲೋಕವನ್ನು ನೋಡಿದಾಗ ಆ ಶ್ಲೋಕದಲ್ಲಿ ನಮಗೆ ಅಚ್ಛೇದ್ಯೋಯ ಮದಾಹ್ಯೋಯ ಮಕ್ಲೇದ್ಯೋ ಸ್ವಶೇವಚ ಅನ್ನುವ ಶ್ಲೋಕ. ಈ ಶ್ಲೋಕದಲ್ಲಿ ಮೊದಲನೆಯದು ಅಚ್ಛೇದ್ಯ ಅದಾಹ್ಯ ಅಕ್ಲೇದ್ಯ ಅಸೋಷ್ಯ ಅನ್ನೋ ಶಬ್ದಗಳು ಪರಮಾತ್ಮ ಪರವಾಗಿಯೂ ಅಪ್ಲೈ ಆಗುತ್ತೆ, ಜೀವಪರವಾಗಿಯೂ ಅಪ್ಲೈ ಆಗುತ್ತೆ. ಪರಮಾತ್ಮನ ಪರವಾಗಿ ಬಿಂಬರೂಪನಾದ ಪರಮಾತ್ಮನಿಗೆ ಆ ಲಕ್ಷಣಗಳಿದೆ, ಜೀವಪರವಾಗಿ ಹೇಳಿದಾಗ ಪ್ರತಿಬಿಂಬನಾದ ಜೀವನಿಗೆ ಆ ಲಕ್ಷಣಗಳಿದೆ ಅಂಥೇಳಿ. ಅದಾದ ಮೇಲೆ ನಿತ್ಯ ಸರ್ವಗತಃ ಸ್ಥಾಣು ಅಚಲಃ ಅಯಂ ಸನಾತನಃ, ಈ ಶಬ್ದಗಳು ಪರಮಾತ್ಮನ ಪರವಾಗಿ ನೋಡ್ತಾ ಬಂದಿದ್ದೀವಿ. ಅಂದರೆ ಬಿಂಬರೂಪನಾದ ಪರಮಾತ್ಮನಿಗೆ ಈ ಶಬ್ದಗಳು ಅನ್ವಯವಾಗುತ್ತೆ. ಆ ಶಬ್ದಗಳಿಂದ ಕೂಡಿದಂತಹ ಪರಮಾತ್ಮನನ್ನು ನಾವು ಅಂತಹ ಶಕ್ತಿಮಂತನಾಗಿದ್ದಾನಕ್ಕೋಸ್ ಪರಮಾತ್ಮ ಅವನ ಪ್ರತಿಬಿಂಬನಾದ ಜೀವನಿಗೆ ಕೂಡ ಈ ಅಚ್ಛೇದ್ಯಾದಿ ಲಕ್ಷಣಗಳನ್ನು ಪರಮಾತ್ಮ ತಾನು ಕೊಟ್ಟು ರಕ್ಷಣೆ ಆ ಲಕ್ಷಣಗಳು ಇರುವಂತೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಆ ಪರಮಾತ್ಮನ ವಿಷ್ಣುವಿನ ಸರ್ವೋತ್ತಮತ್ವವನ್ನು ನಾವು ನೋಡಿದಾಗ ಅದಕ್ಕೆ ಬರುವಂತಹ ಕೆಲವು ವಿರೋಧ ವಚನಗಳು, ಅಂದ್ರೆ ಮೇಲ್ನೋಟಕ್ಕೆ ತೋರುವಂತಹ ವಿರೋಧ ವಚನಗಳಿದ್ದು ಅವನ್ನು ನಾವು ತಕೋಬಾರದು ಅಂತ ಹೇಳಿ, ಅದಕ್ಕೆ ಕಾರಣವೇನು ಅಂತ ಹೇಳಿ ಬೇರೆ ಗ್ರಂಥಗಳಲ್ಲಿ ವಿರೋಧ ಬರುವ ಕಾರಣದಿಂದ, ಅಂದ್ರೆ ನಾವು ಯದಂತರಂ ವ್ಯಾಘ್ರ ಹರೀಂದ್ರ ಯೋರ್ವನೆ ಅಂತ ಹೇಳಿ ಪುರಾಣಗಳಲ್ಲಿ ಬರುವಂತಹ ಒಂದು ವಚನವನ್ನು ತಕೊಂಡು ರುದ್ರನಿಗೂ ಆಮೇಲೆ ಇಂದ್ರನಿಗೂ, ರುದ್ರನಿಗೂ ಬ್ರಹ್ಮಗೂ, ಬ್ರಹ್ಮಗೂ ವಿಷ್ಣುವಿಗೂ ಇರುವ ಭೇದವನ್ನು ನೋಡ್ತಾ ಬಂದು ಆ ತಾರತಮ್ಯದ ಪ್ರಕಾರ ನಮಗೆ ಪರಮ ವಿಷ್ಣುವಿಗೆ ಅಷ್ಟು ಸರ್ವೋತ್ತಮತ್ವಿದೆ ಅಂತ ಹೇಳಿ ನೋಡಿದ್ದೀವಿ. ತತ್ರಯೇವ ಶಿವಂ ಪ್ರತಿ ಮಾರ್ಕಂಡೇಯ ವಚನ ಅಂತ ಹೇಳಿ ಅದನ್ನು ನೋಡಿದ್ದೀವಿ. ಅದಾದ ಮೇಲೆ ಪಾದ್ಮೇಶೈವೇ ಮಾರ್ಕಂಡೇಯ ಕಥಾಪ್ರಬಂಧೆ ಶಿವಾನ್ ನಿಷಿದ್ಧ ವಿಷ್ಣುರೇವ ಮುಕ್ತಿಮಾಹ ಅಂಥೇಳಿ, ಅಲ್ಲಿ ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ಸು ಜನಾರ್ದನ ಅಂಥೇಳಿ, ರುದ್ರದೇವರೇ ನಾನು ಕೇವಲ ಭೋಗವನ್ನು ಕೊಡುವವನು, ಕೇವಲ ವಿಷ್ಣುವೇ ಜನಾರ್ದನಾದ ಪರಮಾತ್ಮ ಮಾತ್ರವೇ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿ, ಸಮಭ್ರಾಹ್ಮ ವಿರೋಧಾಚ ಅಂಥೇಳಿ, ಸಮಭ್ರಾಹ್ಮ ವಿರೋಧಾಚ ಅಂದ್ರೆ ಬ್ರಹ್ಮ ಪದಾರ್ಥನಾದ ಬ್ರಹ್ಮ ವಾಚ್ಯನಾದ ಪರಮಾತ್ಮನಿಗೆ ಮಿಕ್ಕ ದೇವತೆಗಳು ಸಮರಾಗಿದ್ದಾರೆ ಅನ್ನುವ ವಚನಕ್ಕೆ ಎಲ್ಲ ಕಡೆಗಳಂದ್ರೂ ನಮಗೆ ವಿರೋಧ ಸಿಗುತ್ತೆ, ವಿರೋಧ ವಚನ ಸಿಗುತ್ತೆ ಅಂಥೇಳಿ ಇದು ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ. ಆಚಾರ್ಯರು ಹೇಳಿದ ಈ ಭಾಷ್ಯದ ಮಾತಿಗೆ ವ್ಯಾಖ್ಯಾನವನ್ನು ಮಾಡುವಾಗ ಪ್ರಮೇಯ ದೀಪಕದಲ್ಲಿ ಟೀಕಾಚಾರ್ಯರು ಹೇಳ್ತಾರೆ, ಸಮಭ್ರಾಹ್ಮ ವಿರೋಧಾಚ ಅನ್ನುವ ವಚನಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಅಲ್ಲಿ ಹೇಳ್ತಾರೆ. ಅಲ್ಲಿ ಏನು ಸಮಭ್ರಾಹ್ಮ ವಿರೋಧ ಎಂಬುದಕ್ಕೆ ಅಲ್ಲಿ ಹೇಳುವಾಗ ಹೇಳ್ತಾರೆ, ಸಮಭ್ರಾಹ್ಮ ವಿರೋಧಾಚ ಅಂದ್ರೆ ಮಹಾತಾತ್ಪರ್ಯಾಚ ಇತ್ಯಾದಿನ ಉಕ್ತಂ ಅರ್ಥಂ ಉಪಸಂಹರತಿ ಅತಯೇವ ಅಂಥೇಳಿ, ಸಮಭ್ರಾಹ್ಮ ವಿರೋಧ ಅನ್ನೋದಕ್ಕೆ ಆ ಶ್ಲೋಕವನ್ನು ನಾಹಂಚ ಶಿವೋನಿ ಅಂಥೇಳಿ ಈ ಶ್ಲೋಕ ಅಂತೇಳಿ ಒಂದು ಪಾಯಿಂಟರ್ ಕೊಟ್ಟಿದ್ದಾರೆ. ಸೊ ಟೀಕಾಚಾರ್ಯರು ಪ್ರಮೇಯ ದೀಪಿಕದಲ್ಲಿ ಒಂದು ಪಾಯಿಂಟರ್ ತೋರಿಸಿ ಕೊಟ್ಟಿದ್ದಾರೆ. ಅಂದ್ರೆ ಏನು, ರುದ್ರಾದಿ ಸರ್ವ ನಾಮ ವತ್ವಾದಿ ಇತ್ಯರ್ಥ, ಅಂದ್ರೆ ರುದ್ರಾದಿನ ಹೆಸರುಗಳೆಲ್ಲ ಪರಮಾತ್ಮನಿಗೆ ಅನ್ವಯವಾಗತ್ತೆ ಕೋಸರ ಅದು ನಾವು ಎಲ್ಲೆಲ್ಲಿ ಆದ್ರೆ ರುದ್ರದೇವರು ಸರ್ವೋತ್ತಮರು, ಬ್ರಹ್ಮ ಸರ್ವೋತ್ತಮ ಅಂತ ಬಂದರೆ ಆ ಶಬ್ದಗಳಲ್ಲಿ ವಾಚ್ಯನಾದ ವಿಷ್ಣು ಸರ್ವೋತ್ತಮ ಅಂತ ತಗೋಬೇಕು. ರುದ್ರದೇವರು ಅಂದ್ರೆ ಉಮಾಪತಿ ರುದ್ರ ಸರ್ವೋತ್ತಮನಲ್ಲ ಅಂಥೇಳಿ ಅದಕ್ಕೆ ಪ್ರಮಾಣಗಳನ್ನು ಕೊಡ್ತಾ ಇರುವಾಗ ಆ ಪ್ರಮೇಯ ದೀಪಕದಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ ಈ ಪಾಯಿಂಟರ್ ಕೊಟ್ಟಿದ್ದಾರೆ, ನಾಹಂಸ ಶಿವೋ ಅನ್ಯೇಜ ತಚ್ಛಕ್ತಿ ಏಕಾಂಶ ಭಾಗಿನ ಅಂಥೇಳಿ ಇದು ಪಾಯಿಂಟರ್ ಕೊಟ್ಟಿದ್ದಾರೆ. ಯಾರಂದ್ರೆ ಟೀಕಾಚಾರ್ಯರು ಪಾಯಿಂಟರ್ ಕೊಟ್ಟರೆ ಅದಕ್ಕೆ ಸುಮತಿಯಿಂದ ತೀರ್ಥ ಸ್ವಾಮಿಗಳು ಅದನ್ನು ವ್ಯಾಖ್ಯಾನ ಪೂರ್ತಿ ಶ್ಲೋಕವನ್ನು ಎಲ್ಲಿದೆ ಅಂದ್ರೆ ಟೀಕಾಚಾರ್ಯರು ಪಾಯಿಂಟರ್ ಕೊಟ್ಟಿದ್ದರೆ ಆ ಪಾಯಿಂಟ್ ಅನ್ನು ತಗೊಂಡು ಹಿಡ್ಕೊಂಡು ಹೋಗಿ ಅದರ ಪೂರ್ತಿ ಶ್ಲೋಕವನ್ನು ಕೊಟ್ಟಿದ್ದಾರೆ. ಇದು ಬ್ರಹ್ಮಪುರಾಣದಿಂದ ಹೇಳಿದಂತಹ ಅಂದ್ರೆ ಆಚಾರ್ಯರು ಹೇಳಿದ್ದು ಇಷ್ಟೇ, ಆಚಾರ್ಯರು ಹೇಳಿದ್ದು ಸಮಭ್ರಾಹ್ಮ ವಿರೋಧಾಚ್ಛ ಅಂತ ಹೇಳಿ ಬಿಟ್ಟಿದ್ದಾರೆ ಆಚಾರ್ಯರು. ಟೀಕಾಚಾರ್ಯರು ಬಂದು ಅಲ್ಲಿ ನಾಹಂ ನಚ ಶಿವೋನ್ಯೆ ಅನ್ನುವ ಶ್ಲೋಕದ ಪ್ರಕಾರ ಅಂಥೇಳಿ ಅದರಿಂದ ಸಿದ್ಧವಾಯಿತು ಅಂಥೇಳಿ ಟೀಕಾಚಾರ್ಯರು ಪಾಯಿಂಟರ್ ಕೊಟ್ಟರು. ಅದಾದ ಮೇಲೆ ಸುಮತೀಂದ್ರ ತೀರ್ಥರು ಆ ಪೂರ್ತಿ ಶ್ಲೋಕವನ್ನು ಬ್ರಹ್ಮಪುರಾಣದ ವಾಕ್ಯವನ್ನು ಪೂರ್ತಿಯಾಗಿ ವಿವರಣೆ ಮಾಡಿ ನಾಹಂ ನಚ ಶಿವೋನ್ಯೇ ಚ ತಚ್ಛಕ್ತಿ ಏಕಾಂಶ ಭಾಗಿನಃ ಬಾಲಕ್ರೀಡನ ಕೈಯಿರದ್ವತ್ ಕ್ರೀಡತೆ ಅಸ್ಮಾಭಿ ಅಚ್ಯುತಃ ಅಂಥೇಳಿ ನಮ್ಮ ಜೊತೆಯಲ್ಲಿ ಒಂದು ಹುಡುಗ ಒಂದು ಟಾಯ್ಸ್ ಇಟ್ಕೊಂಡು ಒಂದು ಕ್ರೀಡಾ ವಸ್ತುಗಳು ಇಟ್ಕೊಂಡು ಆಡ್ಕೊಂಡಂತೆ ಪರಮಾತ್ಮ ಅಚ್ಯುತ ಬ್ರಹ್ಮರುದ್ರಾದಿಗಳನ್ನು ಒಂದು ಟಾಯ್ಸ್ ತರ ಆಡ್ಕೊಳ್ತಾನೆ ಅಂಥೇಳಿ ಅಷ್ಟು ಒಂದು ವಿನಯದಿಂದ ಹೇಳಿದಂತಹ ಮಾತು ಇದು. ಯಾರು ಹೇಳುವುದು? ಬ್ರಹ್ಮದೇವರೇ ಸ್ವಯವಾಗಿ ಹೇಳುವಂತಹ ಮಾತು. ನಾ ಅಹಂ ನಚ ಶಿವಃ ಅನ್ಯೇಚ ನಾನಾಗಲಿ ರುದ್ರರಾಗಲಿ ಬೇರೆ ಯಾರೇ ದೇವತೆಯಾಗಲಿ ತತ್ ಶಕ್ತಿಯೇ ಆ ಪರಮಾತ್ಮನ ಶಕ್ತಿಯಲ್ಲಿ ಏಕಾಂಶ ಭಾಗಿನಃ ನಚ ಏಕ ಒಂದು ಅಂಶದ ಭಾಗವೂ ಕೂಡ ನಾವು ಸಮರಲ್ಲ. ಬಾಲ ಕ್ರೀಡನ ಕೈಹಿ ಯದ್ವತ್ ಒಂದು ಹುಡುಗ ಒಂದು ಆಟ ವಸ್ತುಗಳಿಂದ ಹೇಗೆ ಆದರೆ ಕ್ರೀಡತೆ ಆಡ್ಕೊಳ್ತಾನೋ ಅಸ್ಮಾಭಿ ಅಚ್ಯುತ ಕ್ರೀಡತೆ ನಮ್ಮ ಜೊತೆಯಲ್ಲಿ ಅಚ್ಯುತ ಆಡ್ಕೊಳ್ತಾನೆ ಪರಮಾತ್ಮ ಅಂಥೇಳಿ ಬ್ರಹ್ಮದೇವರೇ ಸ್ವಯವಾಗಿ ಹೇಳುವಂತಹ ಮಾತು. ಇದು ನಿರವಕಾಶವಾದ ಮಾತು. ಆ ಕಾರಣದಿಂದ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನವಾಯಿತು. ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ಒಂದು ಸಂದರ್ಭ ಯಾಕೆ ಈ ಶ್ಲೋಕದಲ್ಲಿ ಅಂದ್ರೆ ಅಷ್ಟು ಸರ್ವೋತ್ತಮನಾದ ವಿಷ್ಣುವು ತಾನು ಅಚ್ಛೇದ್ಯದಾಹ್ಯ ಅಕ್ಲೇದ್ಯ ಸೋಷಿ ಆಗಿರುವುದಲ್ಲದೆ ತನ್ನ ಪ್ರತಿಬಿಂಬರಾದ, ಯಾಕೆ ಅಂದ್ರೆ ಜೀವರಾಶಿಗಳೆಲ್ಲ ಅವನ ಪ್ರತಿಬಿಂಬರು. ಸೊ ಆ ಪ್ರತಿಬಿಂಬರಾದವರಿಗೆ ಕೂಡ ಆ ಅಚ್ಛೇದ್ಯಾದಿ ಲಕ್ಷಣಗಳನ್ನು ತಾನು ಕೊಟ್ಟು ಅದರ ರಕ್ಷಣೆಯನ್ನು ತಾನು ಮಾಡ್ತಾನೆ ಅನ್ನುವ ಕಾರಣದಿಂದ ಅವರಿದ್ದಾರೆ ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ವೇದಶ್ಚ ಇತಿಹಾಸಾದಿ ಅವಿರೋಧೇನ ಯೋಜ್ಯ ಯದಿ ವಿದ್ಯಾತ್ ಇತಿ ವಚನಾತ್ ಅನಿರ್ಣಯಾಚ ಇಂದ್ರಾದಿ ಶಂಕಯಾನ್ಯಥ ತತ್ರಾಪಿ ಇಷ್ಟಸಿದ್ಧಿ ನಾಮ ವೈಶೇಷ್ಯಾತ್ ಇದನ್ನು ಕೂಡ ನಾವು ನೋಡಿದ್ದೀವಿ. ಅಥೋ ಭಗವದ್ ಉತ್ಕರ್ಷೇಹೇವ ಸರ್ವ ಆಗಮಾನ ಮಹಾತಾತ್ಪರ್ಯಂ ಅಂಥೇಳಿ ನಾವು ಇತಿಹಾಸಾದಿಗಳನ್ನು ವಿರೋಧವಿಲ್ಲದೆ ನೋಡಬೇಕು. ಯಾಕೆ ಅಂದರೆ ವೇದಗಳಲ್ಲಿ ವಿರೋಧ ಕಾಣಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವಚನಗಳಿಗೆ ಮಿಕ್ಕ ವಚನಗಳಿಗೆ ವಿರೋಧ ಕಾಣಿಸುತ್ತಲ್ಲವಾ? ವೇದಗಳನ್ನು ನಾವು ಇತಿಹಾಸಾದಿಗಳ ಪರವಾಗಿ ಅರ್ಥ ಮಾಡಬೇಕು ಅಂತ ಹೇಳಿದರೆ ಇತಿಹಾಸಾದಿಗಳಿಗೆ ಅಷ್ಟು ಪ್ರಾಮಾಣ್ಯತೆ ಇಲ್ಲ, ವೇದಗಳಿಗೆ ಪ್ರಾಮಾಣ್ಯತೆ ಅಂತ ಹೇಳಿ ಸೊ ಮ್ಯೂಚುವಲ್ ಡಿಪೆಂಡೆನ್ಸಿ ಬಂದ. ವೇದಗಳನ್ನು ಹೇಗೆ ಮಾಡಬೇಕು ಅರ್ಥ ಅಂದ್ರೆ ಇತಿಹಾಸ ಪುರಾಣಾದಿಗಳಿಂದ ಅರ್ಥ ಮಾಡಬೇಕು. ಇತಿಹಾಸ ಪುರಾಣಾದಿಗಳನ್ನು ಹೇಗೆ ಅರ್ಥ ಮಾಡಬೇಕಂದ್ರೆ ವೇದಗಳ ಪ್ರಾಮಾಣ್ಯನ್ನು ತಗೊಂಡು ಮಾಡಬೇಕು ಅಂತ ಹೇಳಿದಂತೆ ಕಾಣುತ್ತೆ. ಆದರೆ ಇದನ್ನು ನಾವು ಹೇಗೆ ಸರಿಯಾಗಿ ತಿಳ್ಕೋಬೇಕಂದ್ರೆ ಇಟ್ಸ್ ನಾಟ್ ಮ್ಯೂಚುವಲ್ ಡಿಪೆಂಡೆನ್ಸಿ. ಹೇಗೆಂದ್ರೆ ವೇದಗಳಲ್ಲಿ ನಮಗೆ ಇಟ್ ಈಸ್ ಕ್ರಿಪ್ಟಿಕ್ ಲ್ಯಾಂಗ್ವೇಜ್, ಅದು ಸ್ಪಷ್ಟವಾಗಿ ವೇದಗಳಲ್ಲಿ ಎಲ್ಲ ಎಲ್ಲಿಯಾದರೆ ನಮಗೆ ಗೊತ್ತಾಗುತ್ತೋ ಅವೆಲ್ಲ ನಾವು ವಿ ಹ್ಯಾವ್ ಟು ಟೇಕ್ ದಮ್ ಆಸ್ ಇಟ್ ಈಸ್. ಸ್ವತಃ ಪ್ರಾಮಾಣ್ಯ ಇದೆ ವೇದಗಳಿಗೆ, ವೇದಗಳಿಗಿರುವ ಸ್ವತಃ ಪ್ರಾಮಾಣ್ಯದಿಂದ ಅಲ್ಲಿ ಸ್ಪಷ್ಟವಾಗಿ ನಮಗೆ ತೋರಿದ ಮಾತುಗಳನ್ನು ನಾವು ಯಥಾತಥವಾಗಿ ತಗೋಬೇಕು. ಎಲ್ಲಿಯಾದರೆ ಆಂಬಿಗಿಯಸ್ ಆಗಿದೋ ವೇದಗಳಲ್ಲಿ ಮಾತುಗಳನ್ನು, ಅವುಗಳಿಗೆ ಆ ಸ್ಪಷ್ಟವಾದ ವೇದ ಮಾತುಗಳನ್ನು ಅನುಸರಿಸಿ ಇರುವ ಇತಿಹಾಸ ಪುರಾಣಾದಿಗಳನ್ನು ಆಧಾರ ಮಾಡಿಕೊಂಡು ಆ ಆಂಬಿಗಿಯಸ್ ಆಗಿರುವ ಸ್ಟೇಟ್ಮೆಂಟ್ಸ್ ಅರ್ಥ ಮಾಡಬೇಕು. ಈ ವಿಧವಾಗಿ ತತ್ ಸಮನ್ವಯ ಅಂತೇಳಿ ಎಲ್ಲವೂ ಕೂಡ ಸಮನ್ವಯ, ದ ಟೋಟಲ್ ಕನ್ಸಿಸ್ಟೆನ್ಸಿ. ಯಾಕಂದ್ರೆ ಕನ್ಸಿಸ್ಟೆನ್ಸಿ ಇಲ್ಲದೇ ಇದ್ದರೆ ವಿ ಫೀಲ್ ಲೈಕ್ ಡಿಸ್ಕಾರ್ಡಿಂಗ್ ಎವ್ರಿಥಿಂಗ್. ನಾವು ಈಗ ಒಂದು ಸೈನ್ಸ್ ಯಾವ್ದಾದ್ರು ಓದಿದ್ರೆ ಸಪೋಸ್ ವಿ ಸಿ ಆಲ್ ಸೆಲ್ಫ್ ಕಾಂಟ್ರಡಿಕ್ಷನ್ಸ್, ವಿ ಡಿಸ್ಕಾರ್ಡ್ ಇಟ್ ಈವನ್ ಲೌಕಿಕ ವಿಷಯದಲ್ಲಿ ಕೂಡ. ಆ ವಿಧವಾಗಿರುವಾಗ ನಮಗೆ ತಾತ್ವಿಕ ವಿಷಯದಲ್ಲಿ ಇಫ್ ವಿ ಟೇಕ್ ಅಪ್ ಸಮಥಿಂಗ್ ಅಂಡ್ ಎಲ್ಲ ಕಡೆನೂ ಗೊಂದಲ ಗೊಂದಲವಾಗಿದ್ದರೆ ಇದು ಏನ್ರಿ, ಇದು ದಿಸ್ ಇಸ್ ನಾಟ್ ಅಟ್ ಆಲ್ ಆಕ್ಯುರೇಟ್, ನಾಟ್ ಅಟ್ ಆಲ್ ರೈಟ್, ಇದನ್ನೆಲ್ಲ ಬಿಟ್ಬಿಡೋ ನಾವು, ಇಸ್ ಫರ್ಗೆಟ್ ಅಬೌಟ್ ಇಟ್, ಐ ಡೋಂಟ್ ಡಿಪೆಂಡ್ ಆನ್ ದಟ್, ಐ ಡೋಂಟ್ ಲೈಕ್ ಇಟ್ ಅಂತ ಹೇಳಿ ನಾವು ಬಿಟ್ಟು ಬಿಡ್ತೀವಿ. ಸೊ ಅದಕ್ಕೆ ನಮಗೆ ಅದರ ಮೇಲೆ ಒಂದು ಭರವಸಾ ವಿಶ್ವಾಸ ಬರಬೇಕಂದ್ರೆ ದೇ ಮಸ್ಟ್ ಹ್ಯಾವ್ ಅ ಟೋಟಲ್ ಕನ್ಸಿಸ್ಟೆನ್ಸಿ. ಟೋಟಲ್ ಕನ್ಸಿಸ್ಟೆನ್ಸಿ ಹೇಗೆ ಬರುತ್ತೆ ಅಂದ್ರೆ ವೇದಗಳಿಗೆ ಸ್ಪಷ್ಟವಾದ ಅರ್ಥ ಎಲ್ಲಿದೋ ಅದನ್ನು ತಗೋಬೇಕು ನಾವು. ನಮಗೆ ಆಂಬಿಗಿಯಸ್ ಆಗಿರುವ ಸ್ಟೇಟ್ಮೆಂಟ್ಸ್ ಅನ್ನು ಇತಿಹಾಸ ಪುರಾಣಾದಿಗಳಿಂದ ಸರಿಯಾಗಿ ಅರ್ಥ ಮಾಡಿಕೊಂಡು ಟೋಟಲ್ ಕನ್ಸಿಸ್ಟೆನ್ಸಿ ನಾವು ತಂದುಕೋಬೇಕು. ಆವಾಗ ಎವ್ರಿಥಿಂಗ್ ಲುಕ್ಸ್ ರಿಯಲಿ ವೆರಿ ಪ್ಲೀಸಿಂಗ್ ಟು ದ ಮೈಂಡ್. ಟೋಟಲಿ ಅದು ಆಕ್ಸೆಪ್ಟಬಲ್ ಅನ್ನುವ ನಮಗೆ ಒಂದು ವಿಶ್ವಾಸ ನಮಗೆ ಬರುತ್ತೆ. ನಮ್ಮ ಸಂದೇಹಗಳು, ಶಂಕೆಗಳು, ಅನುಮಾನಗಳೆಲ್ಲ ಬಿಟ್ಟು ಹೋಗುತ್ತೆ ನಮಗೆ ಅನ್ನೋದು, ದಟ್ ಈಸ್ ದ ಥಿಂಗ್ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು. ತಥಾಪಿ ಸ್ವತಃ ಪ್ರಾಮಾಣ್ಯಾತ್ ಸನ್ ಏವ ಉಚ್ಯತೆ ಅವಿರೋಧಾತ್ ನಚ ಪ್ರಮಾಣ ಸಿದ್ಧಸ್ಯ ಅನ್ಯತ್ರ ಅದೃಷ್ಟ್ಯ ಅಪಹ್ನವೋ ಯುಕ್ತ ಧರ್ಮ ವೈಚಿತ್ಯಾತ್ ಅರ್ಥಾನಾಂ ಸ್ವತಃ ಪ್ರಾಮಾಣ್ಯ ಅನಂಗೀಕಾರೇ ಚ ಮಾನ ಉಕ್ತವಪಿ ಅದೋಷತ್ವಂ ಚ ಸಾಧಯೇತ್ ಇತಿ ಅತಿಪ್ರಸಂಗ ಅಂತ. ಅತಿಪ್ರಸಂಗ ಅಂದ್ರೆ ಸಮಥಿಂಗ್ ದಟ್ ಇಸ್ ಗೋಸ್ ಬಿಯಾಂಡ್, ಲೈಕ್ ಫಾರ್ ಎಕ್ಸಾಂಪಲ್ ಇನ್ಫೈನೈಟ್ ರಿಗ್ರೆಸ್ ಅಂತೀವಲ್ವಾ, ಇನ್ಫೈನೈಟ್ ರಿಗ್ರೆಸ್ ಇಸ್ ಅತಿಪ್ರಸಂಗ, ಅದು ಒಂದು ವಿಧವಾದ ಅತಿಪ್ರಸಂಗ. ಸೊ ಇನ್ಫೈನೈಟ್ ರಿಗ್ರೆಸ್ ಹೇಗೆ ಬರುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಸಪೋಸ್ ತಥಾಪಿ ಸ್ವತಃ ಪ್ರಾಮಾಣ್ಯ, ವೇದಗಳೆಲ್ಲ ಸ್ವತಃ ಪ್ರಾಮಾಣ್ಯ ಇದೆ ಅಂತ ಹೇಳಿ, ಸ್ವತಃ ಪ್ರಾಮಾಣ್ಯ ಅಂದ್ರೆ ದೇ ಆರ್ ಸೆಲ್ಫ್ ವ್ಯಾಲಿಡ್, ಅದಕ್ಕೆ ಪ್ರೂವ್ ಮಾಡಲಿಕ್ಕೆ ಬೇರೆ ಪ್ರಮಾಣ ಬೇಕಾಗಿಲ್ಲ. ಅದೇ ಆಗ್ರಿ ನೀವು ಹೇಳ್ತೀರ, ದಿಸ್ ನೋ ಸಚ್ ಥಿಂಗ್ ಎಸ್ ಸ್ವತಃ ಪ್ರಾಮಾಣ್ಯ ಅಂತ ಯಾರಾದರೂ ಹೇಳಿದರೆ, ಸಂಬಡಿ ಸೇಸ್ ವೇದಗಳು ಸ್ವತಃ ಪ್ರಾಮಾಣ್ಯವಲ್ಲ, ಸ್ವತಃ ಪ್ರಾಮಾಣ್ಯವಾದ ವಸ್ತುಗಳು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಎಲ್ಲ ವಸ್ತುಗಳಿಗೆ ಅದು ಸರಿಯಾಗಿದೆ ಅಂತ ಹೇಳಿದ್ರೆ ಅದನ್ನು ಸಪೋರ್ಟ್ ಮಾಡೋದು ಇನ್ನೊಂದು ಬೇಕೇ ಬೇಕಾಗಿದೆ. ವೇದಗಳಿಗೆ ನೀವು ಇತಿಹಾಸ ಪುರಾಣಾದಿಗಳು ಬೇಕಂತ ಹೇಳಿದ್ರಲ್ಲೋ, ಆತರ ಈ ವಿಧವಾಗಿ ವೇದಗಳು ಸ್ವತಃ ಪ್ರಾಮಾಣ್ಯವಲ್ಲ, ಅದನ್ನು ಬಲಪರಿಸ ಮಾಡುವುದಕ್ಕೆ ಬೇರೆ ಪ್ರಮಾಣಗಳ ಅವಶ್ಯಕತೆ ಇದೆ ಅಂತ ಯಾರಾದರೂ ಆರ್ಗ್ಯೂ ಮಾಡಿದರೆ ನಾವು ಅದು ಸರಿ ಇಲ್ಲ ಅಂತ ಪ್ರೂವ್ ಮಾಡಬಹುದು. ಯಾಕೆಂದ್ರೆ ಈಗ ವೇದಗಳು ಸ್ವತಃ ಪ್ರಾಮಾಣ್ಯ ಇಲ್ಲ, ಟು ಸಪೋರ್ಟ್ ದೆಮ್ ಯು ನೀಡ್ ಅನದರ್ ಪ್ರಮಾಣ ಅಂತ ಹೇಳಿದರೆ ಅದಕ್ಕೆ ಮತ್ತು ಪ್ರಮಾಣ ತೋರಿಸಬೇಕಾಗಿರುತ್ತೆ. ಯಾಕಂದ್ರೆ ನೀವು ವೇದಗಳು ಸ್ವತಃ ಪ್ರಾಮಾಣ್ಯ ಅಂತ ಒಪ್ಪದೇ ಇದ್ದರೆ, ಬೇರೆ ಯಾವುದೋ ಪ್ರಮಾಣ ಬೇಕು ಅಂತ ಹೇಳಿದ್ರೆ, ದಟ್ ಮೀನ್ಸ್ ಎವ್ರಿಥಿಂಗ್ ನೀಡ್ಸ್ ಅನದರ್ ಪ್ರಮಾಣ ಅಂತ ಹೇಳಿದರೆ, ದಟ್ ಥಿಂಗ್ ನೀಡ್ಸ್ ಅನದರ್ ಪ್ರಮಾಣ, ಪ್ರಮಾಣ ಪಿ ಒನ್ ನೀಡ್ಸ್ ಪ್ರಮಾಣ ಪಿ ಟು, ದೆನ್ ಇಟ್ ಪಿ ಟು ಇಸ್ ನಾಟ್ ಬೈ ಇಟ್ ಸೆಲ್ಫ್ ಪ್ರಮಾಣ, ಇಟ್ ನೀಡ್ಸ್ ಅನದರ್ ಪ್ರಮಾಣ ಪಿ ತ್ರೀ, ಪಿ ತ್ರೀ ಬೈ ಇಟ್ ಸೆಲ್ಫ್ ಇಸ್ ನಾಟ್ ಎ ಪ್ರಮಾಣ, ಇಟ್ ನೀಡ್ಸ್ ಅನದರ್ ಪ್ರಮಾಣ ಪಿ ಫೋರ್. ಈ ವಿಧವಾಗಿ ಒಂದು ಪ್ರಮಾಣವನ್ನು ಬಲ ಸಪೋರ್ಟ್ ಮಾಡೋದಕ್ಕೆ ಇನ್ನೊಂದು ಪ್ರಮಾಣ ಬೇಕಾಗಿರುತ್ತೆ. ಈ ವಿಧವಾಗಿ ಯು ವಿಲ್ ನೆವರ್ ರೀಚ್ ಅನ್ ಎಂಡ್, ಯಾವ ಪ್ರಮಾಣವೂ ಕೂಡ ನಮಗೆ ಕೊನೆಗೆ ಒಂದು ಹಾದಿ ಎಂಡ್ ಮಾಡಲಿಕ್ಕೆ ಇಲ್ಲ, ಪ್ರತಿಯೊಂದಕ್ಕೂ ಇನ್ನೊಂದು ಪ್ರಮಾಣ ಬೇಕಾಗಿರುತ್ತೆ. ಸೊ ಅದಕ್ಕೆ ಅತಿಪ್ರಸಂಗವಾಗಿಬಿಡುತ್ತೆ, ಇನ್ಫೈನೈಟ್ ರಿಗ್ರೆಸ್ ಆಗಿಬಿಡುತ್ತೆ ಅಂತ ಹೇಳಿ ಅದಕ್ಕೆ ನಾವು ಸ್ವತಃ ಪ್ರಾಮಾಣ್ಯವನ್ನು ಒಪ್ಪಲೇಬೇಕು. ಫೈನಲಿ ವಿ ಹ್ಯಾವ್ ಟು ಕಮ್ ಟು ಸಮ್ ಪಾಯಿಂಟ್ ವೇರ್ ವಿ ಸೇ ಯೆಸ್, ದಿಸ್ ಈಸ್ ದಿ ಫೈನಲ್ ಅಥಾರಿಟಿ ಫಾರ್ ಮೀ, ಐ ಡೋಂಟ್ ನೀಡ್ ಎನಿ ಅದರ್ ಅಥಾರಿಟಿ ಅನ್ನುವ ಒಂದು ಸ್ಥಿತಿಗೆ ನಾವು ಬರಲೇಬೇಕು. ಅದು ಬರದೇ ಇದ್ದರೆ ವಿಲ್ ಬಿ ಇನ್ಫೈನೈಟ್ಲಿ ರೋಮಿಂಗ್ ಅರೌಂಡ್. ಸೊ ಆ ಸ್ವತಃ ಪ್ರಾಮಾಣ್ಯವನ್ನು ಒಪ್ಪಲೇಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಸೊ ಇಲ್ಲಿ ಸ್ವತಃ ಪ್ರಾಮಾಣ್ಯ ಅದು ಹೇಳಿದ್ದಾರೆ. ಅದಾದ್ಮೇಲೆ ಅನನ್ಯ ಅಪೇಕ್ಷೆಯಾದ ತತ್ಪರತ್ವ ಸಿದ್ಧಂ ಆಗಮಾನ ನಾರಾಯಣ ಪರಾ ವೇದಾಹ ಸರ್ವೇ ವೇದ ಯತ್ಪದ ಮಾಮನಂತಿ ವಾಸುದೇವ ಪರಾವೇದಾಹ ಇತಿ. ನಾವು ಸ್ವತಃ ಪ್ರಾಮಾಣ್ಯ ಹೇಳಿದ ಮೇಲೆ ವೇದಗಳಲ್ಲಿ ಅನಾಂಬಿಗಸ್ ಆಗಿರೋ ಸ್ಟೇಟ್ಮೆಂಟ್ ಹಾಗೆ ತಗೋಬೇಕಂತ ಹೇಳಿದ್ದೀವಲ್ವಾ, ಈ ಅನಾಂಬಿಗಸ್ ಆಗಿರೋ ಸ್ಟೇಟ್ಮೆಂಟ್ ಹಾಗೆ ತಗೋಬೇಕಂದ್ರೆ ಅದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅನನ್ಯ ಅಪೇಕ್ಷೆಯಾದ ತತ್ಪರತ್ವ ಸಿದ್ಧಂ ಆಗಮಾನ ಅಂತೇಳಿ. ಅನನ್ಯ ಅಪೇಕ್ಷಾ ಅಂದ್ರೆ ಏನು, ಅನ್ಯ ಅಂದ್ರೆ ಬೇರೆಯವರು, ಅನನ್ಯ ಅಂದ್ರೆ ಬೇರೆಯವರ ಮೇಲೆ ಆಧಾರ ಪಡೆದೇ ಇರುವಂತಹದ್ದು, ಅಂದ್ರೆ ಸ್ವತಂತ್ರವಾಗಿ. ಅನನ್ಯ ಅಪೇಕ್ಷೆಯ ಅಂದ್ರೆ ಬೇರೆ ಅಪೇಕ್ಷೆ ಇಲ್ಲದೆ ಅಂತೇಳಿ. ಇಲ್ಲಿ ಅನನ್ಯ ಅಪೇಕ್ಷೆಯಾದ ತತ್ಪರತ್ವ ಸಿದ್ಧಂ ಆಗಮಾನ ಅಂದ್ರೆ ಇನ್ನೊಂದು ನಾವು ಎರಡು ವಿಧವಾಗಿ ನೋಡಬಹುದು. ಪರಮಾತ್ಮನಿಗೆ ಸ್ವತಃ ಎಲ್ಲವೂ ಇದೆ ಅಂತ ಹೇಳಿ, ತತ್ಪರತ್ವ ಇದೆ ಅಂತೇಳಿ. ಇನ್ನೊಂದು ಅನನ್ಯ ಅಪೇಕ್ಷೆಯ ಅಂತ ಹೇಳಿದು ಜೀವಗಳ ಪರವಾಗಿ ತಗೊಂಡರೆ ನಮಗೆ ಬೇರೆ ಅಪೇಕ್ಷೆ ಇಲ್ಲದೆ ಅಂದ್ರೆ ಏನು, ನಾವು ಮುಂಚೆ ಒಂದು ಆರ್ಗ್ಯುಮೆಂಟ್ ತಂದಿದ್ದೀವಿ, ನಾ ಜೀವರಾಶಿಗಳೆಲ್ಲ ಮೋಕ್ಷಾರ್ಥವಾಗಿ ಮೋಕ್ಷದ ಅಪೇಕ್ಷೆಯಿಂದ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಆಗಮ ಪ್ರಮಾಣಗಳು ಪರಮಾತ್ಮನ ಸರ್ವೋತ್ತಮ ಅಂತ ಯಾಕೆ ಹೇಳಿದೆ ಅಂದ್ರೆ ಮೋಕ್ಷರೂಪ ಪ್ರಯೋಜನದ ಬಲದಿಂದ ಹೇಳಿದೆ ಅಂತೇಳಿ. ಅದಕ್ಕೆ ಹೇಳ್ತಾ ಇದ್ದಾರೆ ಅನನ್ಯ ಅಪೇಕ್ಷೆಯ ಅಂದ್ರೆ ಮೋಕ್ಷರೂಪ ಪ್ರಯೋಜನದ ಬಲದಿಂದ ಮಾತ್ರವಲ್ಲ, ಅಂದ್ರೆ ನಾಟ್ ಜಸ್ಟ್ ಬಿಕಾಸ್ ಆಫ್ ಆಪ್ಟೈನಿಂಗ್ ದಿ ಮೋಕ್ಷ ದಟ್ ಆಗಮಾಸ್ ಆರ್ ಎಕ್ಸ್ಟಾಲಿಂಗ್ ದ ಲಾರ್ಡ್ ಈವನ್ ಅದರ್ವೈಸ್, ಅಂದ್ರೆ ಮೋಕ್ಷದ ಸಂದರ್ಭದಲ್ಲಿಯೇ ಅಲ್ಲ, ನಾಟ್ ಓನ್ಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಆಪ್ಟೈನಿಂಗ್ ಮೋಕ್ಷ ಬಟ್ ಇನ್ ಎವ್ರಿ ಕಾಂಟೆಕ್ಸ್ಟ್ ವೇದಾಸ್ ಎಕ್ಸ್ಟಾಲ್ ಪರಮಾತ್ಮ. ಅಂದ್ರೆ ಪ್ರತಿಯೊಂದು ಅಂದ್ರೆ ಅನನ್ಯ ಅಪೇಕ್ಷೆ ಅಂದ್ರೆ ಆ ಮೋಕ್ಷದ ಅಪೇಕ್ಷೆ ಇಲ್ಲದೇ ಇದ್ದರೂ ಕೂಡ ತತ್ ಪರತ್ವ ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಸಿದ್ಧಂ ಆಗಮಾನ ಆಗಮಗಳಲ್ಲಿ ವೇದಗಳಲ್ಲಿ ಸಿದ್ಧವಾಗಿದೆ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಿ. ಯಾಕೆ ಅಂದ್ರೆ ಹೇಳ್ತಾ ಇದ್ದಾರೆ, ಅದಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ. ನಾರಾಯಣ ಪರಾವೇದಾಹ ಸರ್ವೇ ವೇದ ಯತ್ಪದ ಆಮನಂತಿ ವಾಸುದೇವ ಪರಾವೇದಾಹ ಇತಿ. ನಾರಾಯಣ ಪರಾವೇದಾಹ ಅಂದ್ರೆ ವೇದಗಳೆಲ್ಲ ಕೇವಲ ನಾರಾಯಣ ಪರವಾಗಿದೆ, ಅಂದ್ರೆ ಮುಖ್ಯ ಅರ್ಥ ನಾರಾಯಣನಿಗೆ ಸೇರಿದೆ ವೇದಗಳೆಲ್ಲ ಕೂಡ. ಸರ್ವೇ ವೇದ ಯತ್ಪದ ಮಾಮನಂತಿ ಅಂದ್ರೆ ಎಲ್ಲ ವೇದಗಳಿಗೆ ಪರಮಾತ್ಮನ ಸ್ವರೂಪವನ್ನೇ ತಿಳಿಸುತ್ತೆ. ಪದ ಅಂದ್ರೆ ಯತ್ ಪದಂ ಆಮನಂತಿ, ಪದ ಅಂದ್ರೆ ಏನು, ಭಗವತ್ ಪಾದರಂದ್ರೆ ಭಗವದ್ ರೂಪರು ಅಂತೇಳಿ. ಪರ ಪಾದ ಅನ್ನುವ ಶಬ್ದಕ್ಕೆ ಫುಟ್ ಅಂತ ಒಂದರ್ಥ ಇದೆ. ಪಾದ ಪದ ಅನ್ನುವ ಶಬ್ದಕ್ಕೆ ರೂಪ ಅನ್ನೋದು ಇನ್ನೊಂದು ಅರ್ಥ ಇದೆ. ಸೊ ಸ್ವರೂಪ ರೂಪ ಅನ್ನೋದು ಸರ್ವೇ ವೇದ ಯತ್ಪದ ಮಾಮನಂದೆ ಅಂದ್ರೆ ಸಮಸ್ತ ವೇದ ಶಬ್ದಗಳು ಪರಮಾತ್ಮನ ಸ್ವರೂಪವನ್ನು ನಮಗೆ ತಿಳಿಸುವುದಕ್ಕಾಗಿ ಹೊರಟಿವೆ. ದಿ ಆಲ್ ಹ್ಯಾವ್ ಒನ್ ಸೋಲ್ ಗೋಲ್. ಆ ಗೋಲ್ ಏನು ಅಂದ್ರೆ ಪರಮಾತ್ಮನ ಬಗ್ಗೆ ನಮಗೆ ಅರ್ಥ ತಿಳಿಸುವಂತ ಕೈ ಅಂದ್ರೆ ದೇ ಎಕ್ಸ್ಪ್ಲೈನ್ ಅಬೌಟ್ ದ ಲಾರ್ಡ್ ಬಟ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಟು ದ ಬೆಸ್ಟ್ ಆಫ್ ದೇರ್ ಎಬಿಲಿಟಿ. ಸೊ ಈ ವಿಧವಾಗಿ ಎಲ್ಲ ವೇದ ಶಬ್ದಗಳು ಪರಮಾತ್ಮನ ಸ್ವರೂಪವನ್ನು ತಿಳಿಸುವುದಕ್ಕೆ ಹೊರಟಿವೆ. ವಾಸುದೇವ ಪರಾವೇದಾಹ, ಎಲ್ಲಾ ವೇದ ಶಬ್ದಗಳು ಕೂಡ ವಾಸುದೇವನಲ್ಲಿಯೇ ತಾತ್ಪರ್ಯವನ್ನು ಹೊಂದಿದೆ. ದೇರ್ ಪರ್ಪಸ್ ಈಸ್ ಟು ಎಕ್ಸ್ಟಾಲ್ ವಾಸುದೇವ ನಾಮಕ ಪರಮಾತ್ಮ ಅಂತೇಳಿ ಈ ವಿಧವಾಗಿ ಇಂಡಿಪೆಂಡೆಂಟ್ ಆಗೂಡ ಮೋಕ್ಷ ರೂಪ ಪ್ರಯೋಜನವಲ್ಲ ಮಾತ್ರವೇ ಅಲ್ಲದೆ ಆ ಉದ್ದೇಶದಿಂದ ಮಾತ್ರವೇ ಅಲ್ಲದೆ ಇಂಡಿಪೆಂಡೆಂಟ್ ಆಗಿ ಕೂಡ ವೇದಗಳೆಲ್ಲ ಕೂಡ ಪರಮಾತ್ಮನೇ ಸ್ತೋತ್ರ ಮಾಡ್ತಾ ಇದೆ ಅಂತೇಳಿ ಹೇಳ್ತಾ ಇದೆ. ನಚ ಏತದ್ ವಿರುದ್ಧಂ ಈಶ್ವರ ನಿಯಮಾತ್ ಅನಾದೌಚ ತತ್ ಸಿದ್ಧಂ ಅಂತೇಳಿ ಹೇಳ್ತಾ ಇದೆ. ಅಂದ್ರೆ ನಚ ಏತದ್ ಇದಕ್ಕೆ ವಿರುದ್ಧವಾದ ವಚನಗಳು ಎಲ್ಲಿಯೂ ಇಲ್ಲ. ಈಶ್ವರ ನಿಯಮಾತ್ ಇದು ಪರಮಾತ್ಮನೇ ಮಾಡಿದಂತಹ ಒಂದು ರೂಲ್ ನಿಯಮ ಮಾಡಿದ್ದಾನೆ. ಅನಾದೌಚ ತತ್ ಸಿದ್ಧಂ ಇದು ಯಾವಾಗಲೋ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಬಂದ ರೂಲ್ ಅಲ್ಲ. ಅನಾದೌಚ ತತ್ ಸಿದ್ಧಂ ಇದು ಅನಾದಿ ಕಾಲದಿಂದ ಫ್ರಮ್ ಬಿಗಿನಿಂಗ್ ಲೆಕ್ಸ್ ಟೈಮ್ ಇಟ್ ಈಸ್ ಸಿದ್ಧ ಅಂತೇಳಿ ಅದಕ್ಕೆ ನಮಗೆ ಒಂದು ನಿರವಕಾಶವಾದ ಒಂದು ಪ್ರಮಾಣವನ್ನು ಭಾಗವತದಿಂದ ನೀವೆಲ್ಲ ಕೇಳೇ ಇರ್ತೀರಾ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದ್ ಅನುಗ್ರಹ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ ಇತ್ಯಾದಿ ವಚನಗಳಲ್ಲಿ ಅನಾದಿ ವಸ್ತುಗಳು ಅಂದ್ರೆ ಈಗ ಯಾವ್ದಾದ್ರೂ ಅನಾದಿ ಬಿಗಿನಿಂಗ್ ಲೆಸ್ ಇದೆ ಅಂದ್ರೆ ದಟ್ ಬಿಗಿನಿಂಗ್ ಲೆಸ್ ಆಬ್ಜೆಕ್ಟ್ ಡಸ್ ನಾಟ್ ನೀಡ್ ಪರಮಾತ್ಮ ಬಿಕಾಸ್ ಇಟ್ ಈಸ್ ಬಿಗಿನಿಂಗ್ ಲೆಸ್ ಬೈ ಇಟ್ ಸೆಲ್ಫ್. ಇಫ್ ಇಟ್ ಇಸ್ ಡಸ್ ನಾಟ್ ಹ್ಯಾವ್ ಬಿಗಿನಿಂಗ್ ಇಟ್ ಈಸ್ ಎಟರ್ನಲ್. ಇಫ್ ಇಟ್ ಈಸ್ ಬಿಗಿನಿಂಗ್ ಲೆಸ್ ಅಂಡ್ ಎಟರ್ನಲ್ ಇಟ್ ಡಸ್ ನಾಟ್ ನೀಡ್ ಪರಮಾತ್ಮ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅದು ತಪ್ಪು. ಅನಾದಿ ವಸ್ತುಗಳಿಗೆ ಸಹಿತ ಪರಮಾತ್ಮನ ಅವಶ್ಯಕತೆ ಇದೆ ಅನ್ನೋದು ದ್ರವ್ಯಂ ಕರ್ಮಚ ಕಾಲಶ್ಚ ಅನ್ನುವ ಶ್ಲೋಕ. ಅಂದ್ರೆ ದ್ರವ್ಯ ಅನ್ನೋದು ಮ್ಯಾಟರ್, ಮ್ಯಾಟರ್ ಇಸ್ ಎಟರ್ನಲ್, ಕರ್ಮ ಇಸ್ ಎಟರ್ನಲ್ ಬಿಗಿನಿಂಗ್ ಲೆಸ್ ಅಂಡ್ ಎಟರ್ನಲ್, ಕಾಲ ಟೈಮ್ ಇಸ್ ಬಿಗಿನಿಂಗ್ ಲೆಸ್ ಅಂಡ್ ಎಟರ್ನಲ್, ಸ್ವಭಾವ ಜೀವ ಸ್ವಭಾವ ಇಸ್ ಬಿಗಿನಿಂಗ್ ಲೆಸ್ ಅಂಡ್ ಎಟರ್ನಲ್. ಅದೇ ವಿಧವಾಗಿ ಸ್ವಭಾವೋ ಜೀವ ಯಾವತ್ತ ಜೀವ ಇಸ್ ಬಿಗಿನಿಂಗ್ ಲೆಸ್ ಅಂಡ್ ಎಟರ್ನಲ್. ಈ ವಿಧವಾಗಿ ದೇರ್ ಆರ್ ಅದರ್ ಥಿಂಗ್ಸ್ ಆಲ್ಸೋ, ವೇದಗಳು ಬಿಗಿನಿಂಗ್ ಲೆಸ್ ಅಂಡ್ ಎಟರ್ನಲ್ ಇವೆಲ್ಲವೂ ಕೂಡ ಬಿಗಿನಿಂಗ್ ಲೆಸ್ ಅಂಡ್ ಎಟರ್ನಲ್ ಇವೆಲ್ಲ ಕೂಡ ಸ್ವಭಾವೋ ಜೀವ ಯಾವತ್ತ ಯದ್ ಅನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ, ಪರಮಾತ್ಮನ ಅನುಗ್ರಹ ಇದ್ದರೆ ಇವೆಲ್ಲವೂ ಇರುತ್ತೆ. ಅವನು ಉಪೇಕ್ಷೆ ಮಾಡಿದರೆ ಈ ಅನಾದಿ ವಸ್ತುಗಳು ಸಹಿತ ದೇ ವೋಂಟ್ ಎಕ್ಸಿಸ್ಟ್. ಅದಕ್ಕೆ ಪರಮಾತ್ಮನ ಒಂದು ಅನುಗ್ರಹದಿಂದಲೇ ಸಿದ್ಧವಾಗಿದೆ ಇವೆಲ್ಲ ಎಟರ್ನ್ಯಾಲಿಟಿ ಹೊಂದಿವೆ ಅಂತೇಳಿ ನಾವು ತಿಳ್ಕೋಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಯೋಜಕತ್ವಂತೂ ಪೂರ್ವ ಉಕ್ತ ನ್ಯಾಯೇನ ಅತಃ ಸಿದ್ಧಮೇತತ್. ಅದಕ್ಕೆ ಅಂದ್ರೆ ಪರಮಾತ್ಮನನ್ನು ಸೇವೆ ಮಾಡುವರು ಎರಡು ವಿಧವಾಗಿ ಅಂದ್ರೆ ಉತ್ತಮ ಜೀವರಾಶಿಗಳಲ್ಲಿ ಕೂಡ ಮೋಕ್ಷಯೋಗ್ಯ ಜೀವರಾಶಿಗಳಲ್ಲಿ ಕೂಡ ಎರಡು ವಿಧವಾಗಿ ಪರಮಾತ್ಮನನ್ನು ಬಯಸ್ತಾರೆ. ಒಂದು ಏನು ಮೋಕ್ಷಕ್ಕಾಗಿ ವಿಷ್ಣುವನ್ನು ಬಯಸುವವರು ಕೆಲವು ಜನ ಅವರು ಸಕಾಮ ಭಕ್ತರು, ಅದು ತಪ್ಪಲ್ಲ. ಸಕಾಮ ಅಂದ್ರೆ ಮೋಕ್ಷದ ಉದ್ದೇಶದಿಂದ ಪರಮಾತ್ಮನ ಸೇವೆ ಮಾಡುವುದು ತಪ್ಪಲ್ಲ, ಅದು ಇಟ್ ಈಸ್ ಆಕ್ಸೆಪ್ಟಬಲ್. ಪರಮಾತ್ಮ ಮೋಕ್ಷ ಕೊಡ್ತಾನೆ, ಯಾಕಂದ್ರೆ ಮೋಕ್ಷದಲ್ಲಿ ಕೂಡ ಪರಮಾತ್ಮನಕ್ಕಾಗಿಯೇ ಮೋಕ್ಷವನ್ನು ಬಯಸ್ತಾರವರು. ಸೊ ಮೋಕ್ಷಕ್ಕಾಗಿ ವಿಷ್ಣುವನ್ನು ಬಯಸುವವರು ಅವರಿಗೆ ಮೋಕ್ಷ ಅವರಿಗೆ ಸಕಾಮ ಭಕ್ತರು ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ನನಗೆ ಮೋಕ್ಷ ಕೂಡ ಬೇಕಾಗಿಲ್ಲ, ಪರಮಾತ್ಮ ಇದ್ರೆ ಸಾಕು. ಮೋಕ್ಷ ಬೇಕು ಅಂದ್ರೆ ಮೋಕ್ಷ ಯಾಕೆ, ಅಲ್ಲಿ ಪರಮಾತ್ಮ ಇದ್ದಾನೆಗೋಸ್ಕರ ಮೋಕ್ಷ ಬೇಕಷ್ಟೇ. ನನಗೆ ಪರಮಾತ್ಮ 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 ಒಬ್ಬನೇ ನನಗೆ ಬೇಕು ಅಂತೇಳಿ ಮೋಕ್ಷದ ದೃಷ್ಟಿ ಕೂಡ ಇಟ್ಟುಕೊಳ್ಳದೆ ಏಕಾಂತ ಭಕ್ತರು ಅಂತ ಕರೀತಾರೆ ಇವರನ್ನು. ಇವರು ಎರಡನೇ ಕ್ಯಾಟಗರಿ ಅವರು. ಸೊ ಈ ವಿಧವಾಗಿ ಮೋಕ್ಷಕ್ಕಾಗಿ ಪರಮಾತ್ಮನ ಸೇವೆ ಮಾಡ್ತಾರೆ, ಇಲ್ಲ ಮೋಕ್ಷನೇ ಬೇಕಾಗಿಲ್ಲ ಕೇವಲ ಪರಮಾತ್ಮ ಇದ್ದರೆ ಸಾಕು ಅಂತ ಪರಮಾತ್ಮನ ಸೇವೆ ಮಾಡುವವರು ಎರಡನೆಯವರು. ಈ ಎರಡು ವಿಧವಾದ ಭಕ್ತರಿಗೂ ಕೂಡ ವೇದಗಳು ನಮಗೆ ಇಟ್ ಸ್ಯಾಟಿಸ್ಫೈಸ್ ದ ನೀಡ್ಸ್ ಆಫ್ ಬೋತ್ ಕೈಂಡ್ಸ್ ಆಫ್ ಮೋಕ್ಷಯೋಗ್ಯ ಭಕ್ತಾಸ್. ಈ ಎರಡು ವಿಧವಾದ ಮೋಕ್ಷಯೋಗ್ಯ ಭಕ್ತರಿಗೂ ಕೂಡ ವೇದಗಳು ಉಪಯೋಗಕಾರಿಗಳಾಗಿವೆ. ಸೊ ವೇದಗಳಲ್ಲಿ ವಾಕ್ಯಗಳು ದೇ ಆರ್ ಕ್ಯಾಟರ್ ದ ನೀಡ್ಸ್ ಆಫ್ ಬೋತ್ ಕೈಂಡ್ಸ್ ಆಫ್ ಭಕ್ತಾಸ್. ಅದು ನಮಗೆ ಮುಖ್ಯವಾಗಿ ತಿಳ್ಕೋಬೇಕಾಗಿದೆ ಅಂಶ. ಅದಕ್ಕೆ ಹೇಳ್ತಾ ಇದ್ದಾರೆ ತಚ್ಚ ಅನನ್ಯ ಅಪೇಕ್ಷ ಅಚಿಂತ್ಯ ಶಕ್ತಿತ್ವೇ ಏವ ಯುಕ್ತಂ ಅಥೋ ನ ಮಾಯಾಮಯಂ ಏಕಂ ಅಂತೇಳಿ. ಈ ವಿಧವಾಗಿರುವ ಪರಮ ತಚ್ಚ ಅಂದ್ರೆ ಏನು, ವಿಷ್ಣು ಸರ್ವೋತ್ತಮತ್ವ. ಆ ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಅನನ್ಯ ಅಪೇಕ್ಷ ಅಚಿಂತ್ಯ ಶಕ್ತಿತ್ವೇ ಏವ ಯುಕ್ತಂ. ಅನನ್ಯ ಅಪೇಕ್ಷ, ನಾನು ಹೇಳಿದಂತೆ ಮುಂಚೆ ಅನನ್ಯ ಅಪೇಕ್ಷ ಅಂದ್ರೆ ಅನ್ಯ ಅಂದ್ರೆ ಬೇರೆಯವರು, ಅನನ್ಯ ಅಂದ್ರೆ ಬೇರೆಯವರು ಇಲ್ಲದೆ ವಿಥೌಟ್ ಎ ನೀಡ್ ಫಾರ್ ಅನದರ್ ಅಂದ್ರೆ ಇಂಡಿಪೆಂಡೆಂಟ್ ಅಂತೇಳಿ ಸ್ವತಂತ್ರವಾಗಿರುವಂತಹ ಅಪೇಕ್ಷ. ಈ ಸ್ವತಂತ್ರವಾಗಿ ಇರುವ ಪರಮಾತ್ಮನ ಒಂದು ಇಚ್ಛೆಯಿಂದ ನಮಗೆ ಪರಮಾತ್ಮ ತಿಳ್ಕೋಬೇಕಾದ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಅಚಲತ್ವ ಸಿದ್ಧ ಆಗುತ್ತೆ. ಅಂದ್ರೆ ಏನು, ನಮಗೆ ಫಸ್ಟ್ ಆರ್ಗ್ಯುಮೆಂಟ್ ಹೊರಟಿದ್ದೇನು, ಪರಮಾತ್ಮ ಸ್ಥಾಣು ಅಚಲನಾಗಿದ್ದಾನೆ. ಅಚಲನಾಗಿರುವ ಪರಮಾತ್ಮನಿಗೆ ಕ್ರಿಯೆ ಹೇಗೆ ಬರುತ್ತೆ? ಹೌ ಕೆನ್ ಹಿ ಡೂ ಆಕ್ಷನ್ಸ್? ಸಪೋಸ್ ಹಿ ಸೇ ವಿ ಮೂವ್, ಲಾರ್ಡ್ ಮೂವ್ಸ್ ಫ್ರಮ್ ಹಿಯರ್ ಟು ದೇರ್, ಪರಮಾತ್ಮ ಇಲ್ಲಿಂದ ಅಲ್ಲಿ ಹೋಗಿದ್ದಾನೆ ಅಂತ ಹೇಳಿದರೆ ಅದು ಒಂದು ವಿಕಾರ ಬಂದಂತಾಗಿತ್ತಲ್ವಾ ಪರಮಾತ್ಮನಿಗೆ, ಬಹಳ ಜನ ಸಂಶಯ. ದಟ್ ಮೀನ್ಸ್ ದಟ್ ಇಸ್ ಅ ಕೈಂಡ್ ಆಫ್ ಎ ವಿಕಾರ. ಪರಮಾತ್ಮ ವೆಂಟ್ ಫ್ರಮ್ ಹಿಯರ್ ಟು ದೇರ್, ದಟ್ ಮೀನ್ಸ್ ಹಿ ಮೂಡ್. ಹಿ ಮೂಡ್ ಮೀನ್ಸ್ ದೇರ್ ಇಸ್ ಎ ವಿಕಾರ ಫಾರ್ ದಿ ಪರಮಾತ್ಮ. ಅವನು ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿದ ಅಂದ್ರೆ ಮುಂಚೆ ಸೃಷ್ಟಿ ಇದ್ದಿಲ್ಲ, ಸೃಷ್ಟಿ ಮಾಡಿದ, ಹಿ ಕ್ರಿಯೇಟೆಡ್, ಹಿ ಪರ್ಫಾರ್ಮ್ ಅನ್ ಆಕ್ಷನ್, ಅದು ಒಂದು ವಿಧವಾದ ವಿಕಾರ ಪರಮಾತ್ಮನಿಗೆ ಅಂತ ಕೆಲವು ಜನಕ್ಕೆ ಭ್ರಮ ಬರುತ್ತೆ. ಆದ್ರೆ ಅದು ಪರಮಾತ್ಮನಿಗಿರೋ ವಿಕಾರ ಅಲ್ಲ, ಅದು ಜ್ಞಾನ ರೂಪ ಕ್ರಿಯೆ. ಅಂದ್ರೆ ಪರಮಾತ್ಮ ನಾವು ಕೆಲಸ, ಇಫ್ ವಿ ಹ್ಯಾವ್ ಟು ಡೂ ಸಮಥಿಂಗ್, ವಿ ಡೂ ಸಮಥಿಂಗ್, ನಮಗೆ ವಿಕಾರವಾಗುತ್ತೆ. ದಟ್ ಮೀನ್ಸ್ ವಿ ಲಿಫ್ಟ್ ಸಮಥಿಂಗ್, ಕೈಯಿಂದ ಎತ್ತಿರ್ತೀವಿ, ಅಲ್ಲಿ ಇಡ್ತೀವಿ. ಪರಮಾತ್ಮ ಏನು ಮಾಡ್ತಾನೆ? ಅವನು ಎತ್ತಿ ಇಟ್ಟಂಗೆ ನಮ್ಗೆ ತೋರುತ್ತೆ, ಆದ್ರೆ ಅವನು ಎತ್ತಿ ಇಡಬೇಕಾಗಿಲ್ಲ. ಕೇವಲ ಒಂದು ಸಂಕಲ್ಪ ಮಾತ್ರದಿಂದ ಪರಮಾತ್ಮ ಇಚ್ಛಾರೂಪ ಕ್ರಿಯೆ. ಅವನು ಇದು ಬಯಸಿದ್ರೆ ಅದಾಗಿ, ಯಾವುದು ಬಯಸಿದರೆ ಅದು ಆಗಿಬಿಡತ್ತೆ. ಅವನು ಇರುವ ಕ್ರಿಯೆ ಜ್ಞಾನ ರೂಪ ಕ್ರಿಯೆ ಪರಮಾತ್ಮನಿಗಿರೋದು. ಅದು ಯಾಕೆ ಅಂದ್ರೆ ಅಚಿಂತ್ಯದ್ಭುತ ಶಕ್ತಿಯಿಂದ ಪರಮಾತ್ಮನಿಗೆ ಆ ಜ್ಞಾನರೂಪವಾದ ಕ್ರಿಯೆ ಇದೆ. ಅದಕ್ಕೆ ಅವನು ಅಟ್ ದ ಸೇಮ್ ಟೈಮ್ ಹಿ ಕ್ಯಾನ್ ಬಿ ಅಚಲ ಅಂಡ್ ಆಲ್ಸೋ ಹಿ ಕ್ಯಾನ್ ಬಿ ಸಕ್ರಿಯ. ಎಲ್ಲ ಸೃಷ್ಟಿಯಾದಿ ಕ್ರಿಯೆಗಳು ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಹಿ ಡಸ್ ನಾಟ್ ಮೂವ್ ಅನ್ನೋದು ಅಪ್ಲೈ ಆಗುತ್ತೆ ಪರಮಾತ್ಮನಿಗೆ. ತದೇ ಜತಿ ತನ್ನೇ ಜತಿ ಅಂತ ಹೇಳಿ ನಮಗೆ ಈಶಾವಾಶ್ರಮದಲ್ಲಿ ನೋಡಿದಂತೆ ಪರಮಾತ್ಮ ಡಸಂಟ್ ಮೂವ್ ಎಟ್ ಹಿ ಮೂವ್ಸ್. ಅಂದ್ರೆ ಅರ್ಥ ಏನು? ಪರಮಾತ್ಮ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿದ್ದಾನೆ ಅಂದ್ರೆ, ಸಪೋಸ್ ವಿ ಸೇ ವಿ ಕಮ್ ವಿ ಕೇಮ್ ಫ್ರಮ್ ಇಂಡಿಯಾ ಟು ಹಿಯರ್ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ನಾವು ಇಲ್ಲ, ಈಗ ಇಲ್ಲಿದ್ದೀವಿ. ಪರಮಾತ್ಮ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿದ್ದಾನೆ ಅಂದ್ರೆ ಒಂದು ರೂಪದಿಂದ ಹೋಗ್ತಾನೆ, ಇನ್ನೊಂದು ರೂಪದಲ್ಲಿ ಅಲ್ಲೇ ಇರ್ತಾನೆ. ಕೋಸ್ಕರ ಸೊ ಹಿ ಗೋಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಮೀನ್ಸ್ ಹಿ ಸ್ಟಿಲ್ ರಿಮೈನ್ಸ್ ಇನ್ ಅ ಪ್ಲೇಸ್ ವೇರ್ ಹಿ ಲೆಫ್ಟ್ ಆಲ್ಸೋ. ಅದಕ್ಕೆ ಅವನಿಗೆ ಅಚಲ ಅನ್ನುವ ಶಬ್ದ ಅಪ್ಲೈ ಆಗುತ್ತೆ. ಯಾಕಂದ್ರೆ ಹಿ ಇಸ್ ಮೂವ್ಡ್ ಫ್ರಮ್ ಪ್ಲೇಸ್ ಎ ಟು ಪ್ಲೇಸ್ ಬಿ, ಬಟ್ ಹಿ ಸ್ಟಿಲ್ ರಿಸೈಡ್ಸ್ ಇನ್ ಪ್ಲೇಸ್ ಎ. ಈ ವಿಧವಾಗಿ ಏಕಕಾಲದಲ್ಲಿಯೇ ಅನೇಕ ಕ್ರಿಯೆಗಳನ್ನು ಮಾಡುವ ಶಕ್ತಿ ಪರಮಾತ್ಮನಿಗೆ ಇದೆ. ಕೋಸ್ಕರ ಅವನಿಗೆ ಅಚಲ ಅನ್ನುವ ಶಬ್ದ, ಅಕ್ರಿಯ ಅನ್ನುವ ಶಬ್ದ, ಚಲ ಕ್ರಿಯಾ ಅನ್ನುವ ಶಬ್ದ ಏಕಕಾಲದಲ್ಲಿ ಅನ್ವಯವಾಗುತ್ತೆ ಪರಮಾತ್ಮನಿಗೆ ಅನ್ನೋದು ನಾವು ತಿಳ್ಕೋಬೇಕಾಗಿದ ವಿಷಯ. ಅದಕ್ಕೆ ಹೇಳ್ತಾ ಇದ್ದಾರೆ ಇನ್ನು ಪರಮಾತ್ಮನಿಗೆ ಅಚಲತ್ವ ಅನ್ನೋದು ಹೇಗೆ, ಪರಸ್ಪರ ವಿರುದ್ಧವಾದ ಲಕ್ಷಣಗಳನ್ನು ನಾವು ಹೇಗೆ ಅನ್ವಯ ಮಾಡ್ಕೋಬೇಕು, ಹೌ ಶುಡ್ ವಿ ಟೇಕ್ ಇಟ್ ಅಂತ ಹೇಳಿದರೆ ಅದಕ್ಕೆ ಬಹಳ ಸುಂದರವಾದ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಅಚಲತ್ವಂತು ಅಪ್ರಹರ್ಷಂ ಅನಾನಂದಂ ಅದುಃಖಂ ಅಸುಖಂ ನ ಪ್ರಜ್ಞಂ ಅಸತ್ ವೈ ಇತ್ಯಾದಿವತ್ ಕ್ರಿಯಾದೃಷ್ಟಿ. ಅಂದ್ರೆ ಪರಮಾತ್ಮನಿಗೆ ಅಚಲ ಎಂಬುವ ಶಬ್ದ ಒಂದೇ ಅಲ್ಲ ನಮ್ಗೆ ಗೊಂದಲ ಮಾಡುವಂತಹದ್ದು, ಯಾರ ಅದರ್ ಶಬ್ದ ವಿಚ್ ಕ್ಯಾನ್ ಕ್ರಿಯೇಟ್ ಮೋರ್ ಪ್ರಾಬ್ಲಮ್ಸ್ ಆಲ್ಸೋ. ಅಂದ್ರೆ ನಮ್ಗೆ ಇನ್ನೂ ಸಂದೇಹಗಳು ಡೌಟ್ಸ್ ಕ್ರಿಯೇಟ್ ಮಾಡುವಂತಹ ಶಬ್ದಗಳು ವೇದಗಳಲ್ಲಿ ಬರುತ್ತೆ. ಉದಾಹರಣೆಗೆ ಅಪ್ರಹರ್ಷ ಅನಾನಂದ ಅದುಃಖ ಅಸುಖ. ಅದುಃಖ ಅಂದ್ರೆ ದುಃಖ ಇಲ್ಲ ಅಂತಾಯ್ತು, ಅಸುಖ ಸುಖ ಇಲ್ಲ, ನ ಪ್ರಜ್ಞ ಪ್ರಜ್ಞೆ ಇಲ್ಲ ಪರಮಾತ್ಮನಿಗೆ, ಅಸತ್ತು ಸತ್ತಲ್ಲ ಅವನು. ಈ ವಿಧವಾದ ಶಬ್ದಗಳು ಕೂಡ ಪರಮಾತ್ಮನ ಪರವಾಗಿ ಹೇಳಿದ್ದಾರೆ. ಮತ್ತೆ ಹಾಗಾದ್ರೆ ನಾವು ಉಪನಿಷತ್ತುಗಳಲ್ಲಿ ಈ ಶಬ್ದಗಳನ್ನು ಅರ್ಥೈಸ್ತೀವೋ ಅದೇ ವಿಧವಾಗಿ ಅಚಲ ಅನ್ನೋ ಶಬ್ದವನ್ನು ಅರ್ಥ ಮಾಡಬೇಕು. ಹೇಗೆ ಅದರನ್ನು ಅರ್ಥೈಸ್ತೀವಿ ಅನ್ನುವುದು ಪ್ರಮೇಯ ದೀಪಿಕದಲ್ಲಿ ಇವತ್ತು ನೋಡೋಣ. ಅದು ಪ್ರಕೃತಂ ಅನುಸರಣ್, ಇದು ಪ್ರಮೇಯ ದೀಪಿಕದಲ್ಲಿ ಟೀಕಾಚಾರ್ಯರು ಹೇಳಿದಂತಹ ಮಾತುಗಳು, ಅದನ್ನು ಇವತ್ತು ನೋಡೋಣ. ಪ್ರಕೃತಂ ಅನುಸರಣ್ ಅಚಲ ಇತಿ ಏತತ್ ಪದಂ ಯತ್ ಅನ್ಯೈಹಿ ಪರಿಸ್ಪಂದ ರಹಿತ ಇತಿ ವ್ಯಾಖ್ಯಾತಂ ತತ್ ಅಸತಿ ಇತಿ ಭಾವೇನ ಆಹಾ. ಪರಮಾತ್ಮ ಅಚಲ ಅಂದ್ರೆ ಮೂವ್ ಆಗೋದಿಲ್ಲ ಅಂದ್ರೆ ಏನು, ನಮ್ಗೆ ಮೂವ್ ಆಗೋದಂದ್ರೆ ಏನು, ವಿ ಮೂವ್ ಅಂದ್ರೆ ಪರಿಸ್ಪಂದನ ಆಗುತ್ತೆ. ಪರಿಸ್ಪಂದನ ಮೀನ್ಸ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಮೂವ್ಮೆಂಟ್, ಕೈ ಕಾಲು ಪರಿಸ್ಪಂದನ, ವಿ ಮೂವ್ ನಮ್ಮ ಕಾಲು ಮೂವ್ ಮಸಲ್ಸ್ ಮೂವ್ ಆಗುತ್ತೆ. ಪರಿಸ್ಪಂದನ ಅಂದ್ರೆ ಸ್ಪಂದನ ಮೀನ್ಸ್ ದ ಕೈಂಡ್ ಆಫ್ ಎ ಮೂವ್ಮೆಂಟ್ ದಟ್ ಹ್ಯಾಪನ್ಸ್ ಫಿಸಿಕಲಿ ಇನ್ ಅವರ್ ಬಾಡಿ, ಪರಿಸ್ಪಂದನ ಆಗುತ್ತೆ ನಮಗೆ. ಆದ್ರೆ ಪರಮಾತ್ಮ ಅಚಲ ಅಂದ್ರೆ ಅವನಿಗೆ ಪರಿಸ್ಪಂದನ ಆಗೋದಿಲ್ಲ. ದಟ್ ಮೀನ್ಸ್ ರಿಯಲಿ ಒಂದು ಪ್ರಯತ್ನ ಮಾಡಿ ಎಫರ್ಟ್ ಮಾಡಿ ಬಾಡಿ ಮಸಲ್ಸ್ ಎಲ್ಲ ಮೂವ್ ಮಾಡಿ ಅವನಿಗೆ ಫಿಸಿಕಲ್ ಬಾಡಿಯೇ ಇಲ್ಲ. ಅವನು ಕೇವಲ ಚಿನ್ಮಯ ಸ್ವರೂಪ, ಜ್ಞಾನ ಸ್ವರೂಪನಾದವನು. ಸೊ ಅದಕ್ಕೆ ಅವನು ಅಚಲ ಅಂತ ಹೇಳಿದ್ರೆ ಪರಿಸ್ಪಂದನ ರೂಪವಾದ ಮೂವ್ಮೆಂಟ್ ಇಲ್ಲ ಅಂತ ತಗೋಬೇಕಂದ್ರೆ ಪ್ರಾಕೃತಿಕ ಫಿಸಿಕಲ್ ಮೂವ್ಮೆಂಟ್ ಇಲ್ಲ, ಪ್ರಾಕೃತಿಕ ಪ್ರಕೃತಿ ಸಂಬಂಧವಾದ ಮೂವ್ಮೆಂಟ್ ಇಲ್ಲ ಪರಮಾತ್ಮನಿಗೆ. ಆದರೆ ಜ್ಞಾನಾತ್ಮಕವಾದ ಚೈತನ್ಯಾತ್ಮಕವಾದ ಮೂವ್ಮೆಂಟ್ ಅವನಿಗೆ ಇದೆ ಅಂತ ವ್ಯಾಖ್ಯಾನವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ವ್ಯಾಖ್ಯಾನಂ ತದಿತಿ ಭಾವೇನಾಹ ಅಚಲತ್ವಂ, ಇದು ಅಚಲಃ ತು ಪರಮಾತ್ಮನಿಗೆ ಏನಂದ್ರೆ ತಂತ್ವಾಭಗ ಇತ್ಯಾದಿ ವಚನಗಳಲ್ಲಿ ಹೇಳ್ತಾರೆ. ಪರಮಾತ್ಮನಿಗೆ ಪರಮಾತ್ಮ ಸರ್ವಗುಣ ಸಂಪೂರ್ಣ ಅಂತ ಹೇಳುವಾಗ ಅವನು ಷಡ್ಗುಣೈಶ್ವರ್ಯ ಸಂಪನ್ನ ಅಂತಾನೂ ಹೇಳ್ತಾರೆ. ಷಡ್ಗುಣೈಶ್ವರ್ಯ ಆರು ವಿಧವಾದ ಗುಣಗಳಿದೆ ಇತ್ಯಾದಿ ವಚನಗಳೆಲ್ಲ ಬರುತ್ತೆ. ಸೊ ಆ ವಿಧವಾಗಿ ನಾವು ಬೇರೆ ಶಬ್ದಗಳಲ್ಲಿ ಹೇಗೆ ಆದರೆ ಅರ್ಥವನ್ನು ಮಾಡ್ತೀವೋ ಆ ವಿಧವಾಗಿ ಅರ್ಥವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸತ್ಯ ಜ್ಞಾನಾನಂದ ಸ್ವರೂಪಂ ಬ್ರಹ್ಮ ಅಭಿ ಉಪಗಚ್ಚತ ಯಥಾ ಏತಾನಿ ವಾಕ್ಯಾನಿ ವ್ಯಾಖ್ಯಾಯಂತೆ ಲೌಕಿಕ ಸತ್ತಾದಿರಹಿತಂ ಇತಿ ತಥಾ ಅಚಲ ಇತ್ಯಾದ್ ಅಪಿ ಅಂತೇಳಿ. ಅಂದ್ರೆ ಏನು, ಲೌಕಿಕವಾದ ಸತ್ತ ಅಂದ್ರೆ ಉದಾಹರಣೆಗೆ ಪರಮಾತ್ಮ ಜ್ಞಾನಾನಂದ ಸ್ವರೂಪ, ಅವನಿಗೆ ಆನಂದ ಇಲ್ಲ ಸುಖ ಇಲ್ಲ ಅಂತ ಹೇಳಿದರೆ ಲೌಕಿಕವಾದ ಆನಂದ ಇಲ್ಲ, ಲೌಕಿಕವಾದ ಸುಖ ಇಲ್ಲ, ಲೌಕಿಕವಾದವೂ ಇಲ್ಲ. ದಟ್ ಮೀನ್ಸ್ ಆ ವಿಧವಾಗಿ ಅರ್ಥ ಮಾಡಬೇಕೇ ಹೊರತು ಅವನಿಗೆ ಆನಂದವೇ ಇಲ್ಲ, ಅವನಿಗೆ ಸುಖವೇ ಇಲ್ಲ ಅಂತ ಅರ್ಥ ಮಾಡೋದಿಲ್ಲ. ಅದೇ ವಿಧವಾಗಿ ಅವನಿಗೆ ಚಲನ ಇಲ್ಲ, ಮೂಮೆಂಟ್ ಇಲ್ಲ ಅಂದ್ರೆ ಲೌಕಿಕವಾದ ಮೂಮೆಂಟ್ ಇಲ್ಲ ಪರಮಾತ್ಮನಿಗೆ ಅಂತ ಮಾಡಬೇಕೇ ಹೊರತು ಅವನಿಗೆ ಯಾವ ಚಲನವೂ ಇಲ್ಲ, ಯಾವುದು ಇಲ್ಲ ಅಂತೇಳಿ ನಾವು ಅರ್ಥ ಮಾಡ್ಕೋಕೂಡುದು ಅಂತೇಳಿ ಹೇಳ್ತಾ ಇದ್ದಾರೆ. ಲೌಕಿಕ ಸತ್ತಾದಿರಹಿತಂ ಇತಿ ತಥಾ ಅಚಲ ಇತ್ಯೇತದಪಿ ಲೌಕಿಕ ಕ್ರಿಯಾ ಪ್ರತಿಷೇಧ ಪರಂ ವ್ಯಾಖ್ಯೆಯಂ. ಅಂದ್ರೆ ಲೌಕಿಕ ಕ್ರಿಯಾ ಇಲ್ಲ ಅಂತ ವ್ಯಾಖ್ಯಾನ ಮಾಡಬೇಕೇ ಹೊರತು ಕ್ರಿಯವೇ ಇಲ್ಲ ಅಂತ ಮಾಡಕೂಡುದು. ಲೌಕಿಕ ಕ್ರಿಯಾ ಕ್ರಿಯಾ, ಇದಕ್ಕೆ ವ್ಯತ್ಯಾಸ ನೋಡಬೇಕು. ಲೌಕಿಕ ಕ್ರಿಯೆ ಅಂದ್ರೆ ನಾವು ಲೋಕದಲ್ಲಿ ನೋಡುವಂತಹ ಕ್ರಿಯೆಗಳು, ಆ ಲೋಕದಲ್ಲಿ ನೋಡುವಂತಹ ಕ್ರಿಯೆಗಳಿಗೆ ಸಂಬಡಿ ಡಸ್ ಸಮಥಿಂಗ್ ದೇ ಗೆಟ್ ಟೈರ್ಡ್ ಅಂಡ್ ದೇ ಹ್ಯಾವ್ ಟು ಮೇಕ್ ಅನ್ ಎಫರ್ಟ್ ಟು ಡೂ ಇಟ್. ಪರಮಾತ್ಮನಿಗೆ ಟೈರ್ಡ್ನೆಸ್ ಇಲ್ಲ, ಎಫರ್ಟ್ ಮಾಡಬೇಕಾಗಿಲ್ಲ, ಕೇವಲ ಸಂಕಲ್ಪ ಮಾತ್ರದಿಂದನೇ ಎಲ್ಲವೂ ಮಾಡಬಲ್ಲ ಅವನು. ಈ ವಿಧವಾಗಿ ನಾವು ವ್ಯಾಖ್ಯಾನ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ವಥ ಪರಿಸ್ಪಂದ ಅಭಾವ ಅರ್ಥತ್ವೇ ಅಪ್ರಹರ್ಷಂ ಇತ್ಯಾದೇ ಅಪಿ ಸರ್ವಥ ಆನಂದತ್ವಾದಿ ಆನಂದತ್ವಾದಿಕಂ ಅರ್ಥ ಸ್ಯಾತಂತೆ. ಅಂದ್ರೆ ಪರಮಾತ್ಮನಿಗೆ ಅನಾನಂದ ಅಂದ್ರೆ ಸರ್ವಥಾ ಅನಾನಂದ ಅಂದ್ರೆ ಪರಮಾತ್ಮನಿಗೆ ಯಾವಾಗಲೂ ಆನಂದ ಇಲ್ಲ. ಅಪ್ರಹರ್ಷ ಅಂದ್ರೆ ಹರ್ಷ ಮೀನ್ಸ್ ಜಾಯ್, ಪ್ರಹರ್ಷ ಅಂದ್ರೆ ಪ್ರಕರ್ಷವಾದ ಜಾಯ್, ಅಪ್ರಹರ್ಷ ಅಂದ್ರೆ ಲ್ಯಾಕ್ ಆಫ್ ಪ್ರಕರ್ಷವಾದ ಜಾಯ್, ದಟ್ ಮೀನ್ಸ್ ಎ ಲ್ಯಾಕ್ ಆಫ್ ಎ ಗ್ರೇಟ್ ಅಮೌಂಟ್ ಆಫ್ ಜಾಯ್ ಅಂದ್ರೆ ದುಃಖ ಅಂತ ಅರ್ಥ. ಅಪ್ರಹರ್ಷ ಅಂದ್ರೆ ಮೇಲ್ನೋಟದ ಅರ್ಥ ದುಃಖ ಅಂತ. ಒನ್ ಹು ಡಸ್ ನಾಟ್ ಹಾವ್ ಎನಿ ಕೈಂಡ್ ಆಫ್ ಜಾಯ್ ಆ ಅರ್ಥ ಕೊಡುತ್ತೆ. ಆದ್ರೆ ಪರಮಾತ್ಮ ಅಪ್ರಹರ್ಷ ಅಂದ್ರೆ ಆ ಅರ್ಥ ಅಲ್ಲ. ಪರಮಾತ್ಮನಿಗೆ ಅಪ್ರಹರ್ಷ ಅಂದ್ರೆ ಅನಾನಂದ ಅಂದ್ರೆ ಲೌಕಿಕ ಪರವಾದ ಹರ್ಷ ಇಲ್ಲ, ಲೌಕಿಕ ಪರವಾದ ಆನಂದ ಇಲ್ಲ, ಪೂರ್ಣವಾದ ಆನಂದ ಪೂರ್ಣವಾದ ಹರ್ಷ ಇದೆ ಅವನಿಗೆ ಅಂತೇಳಿ ನಾವು ತಗೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ವಿಷಮ ಅಯಂ ಉಪನ್ಯಾಸ ವಿಜ್ಞಾನಂ ಆನಂದ ಬ್ರಹ್ಮ ಸತ್ಯಂ ಜ್ಞಾನಂ ಇತ್ಯಾದಿಭಿ ಆನಂದ ರೂಪತ್ವಾದೇಹೆ. ಯಾಕೆ ನಾವು ಹೀಗೆ ಅರ್ಥ ಮಾಡಬೇಕ್ರಿ ಅಂತ ಹೇಳಿದೆ. ಜ್ಞಾನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ವಚನಗಳೆಲ್ಲ ಹೇಳುತ್ತಲ್ಲ. ಪರಮಾತ್ಮ ಸತ್ಯನಾದವನು, ಜ್ಞಾನ ಸ್ವರೂಪಿ, ಬಲಸ್ವರೂಪಿ, ಆನಂದ ಸ್ವರೂಪಿ ಇತ್ಯಾದಿ ವಚನಗಳೆಲ್ಲ ಬೇಕಾದಷ್ಟು ವಚನಗಳು ನಮಗಿದೆ ವೇದಗಳಲ್ಲಿ. ಆ ವಚನಗಳಿಗೆ ವಿರೋಧವಾಗುತ್ತೆ. ಸೊ ಅದಕ್ಕೆ ನಾವು ಆ ವಿರೋಧವಿಲ್ಲದೆ ಮಾಡಬೇಕೆಂದರೆ ಈ ವಿಧವಾದ ಅರ್ಥವನ್ನು ಮಾಡಿದರೆ ಸುಂದರವಾದ ಅರ್ಥವೂ ಸಿಗುತ್ತೆ, ವಿರೋಧವೂ ಪರಿಹಾರವಾಗುತ್ತೆ. ಸೊ ಅದರ ದಟ್ಸ್ ವೈ ವಿ ಹ್ಯಾವ್ ಟು ಮೇಕ್ ದಟ್ ಕೈಂಡ್ ಆಫ್ ಎ ಅರ್ಥ ಅಂತೇಳಿ ಹೇಳ್ತಾ ಇದ್ದಾರೆ. ವಿಜ್ಞಾನಂ ಆನಂದಂ ಬ್ರಹ್ಮ ಸತ್ಯಂ ಜ್ಞಾನಂ ಇತ್ಯಾದಿಭಿ ಆನಂದ ರೂಪತ್ವಾದೇಹೆ ಪ್ರಮಿತತ್ವೇನ ತಥಾ ವ್ಯಾಖ್ಯಾನ ಉಪಪತ್ತೇಹೆ ಇತಿ ಚೇತ್ ಸಮಂ ಪ್ರಕೃತೆ ಅಪಿ ಇತಿ ಆಹಾ ಕ್ರಿಯೇತಿ ಕ್ರಿಯಾ ಇತಿ ಅಂತೇಳಿ. ಕುತಃ ಕ್ರಿಯಾ ದೃಷ್ಟಿ ಇತ್ಯತಃ ತಪ ಇತಿ ತಪ ಆಲೋಚನಂ. ಪರಮಾತ್ಮ ಏನು, ತಪ ಅಂದ್ರೆ ಏನು, ತಪೋಮೇ ಹೃದಯ ಸಾಕ್ಷಾತ್ ಅನುವಿದ್ಯಾ ಕ್ರಿಯಾಕೃತಿ ಇತ್ಯಾದ್ಯುಕ್ತಿ. ಪರಮಾತ್ಮ ಹೇಳ್ತಾನೆ ತಪೋ ನಾನು ತಪಸ್ವರೂಪನು ಅಂದ್ರೆ ನಾನು ಐ ಆಮ್ ಪರ್ಸಾನಿಫಿಕೇಶನ್ ಆಫ್ ತಪ. ಅಯ್ಯ ತಪ ಅಂದ್ರೆ ತಪ ಎಂಬ ಶಬ್ದಕ್ಕೆ ಆಲೋಚನೆ, ತಪ ಆಲೋಚನೆ ಅಂತೇಳಿ. ತಪೋಮೇ ಹೃದಯಂ ಅಂದ್ರೆ ಆಲೋಚನೆ ಮಾಡೋದು, ಜ್ಞಾನ ಮಾಡೋದು, ನೋಡುವುದೇ ಎಲ್ಲವನ್ನು ನೋಡುವುದು ಅದು ನನ್ನ ಹೃದಯ. ಮೇ ಸಾಕ್ಷಾತ್ ತನು ವಿದ್ಯಾ ಕ್ರಿಯಾ ಆಕೃತಿ ನನ್ನ ತನು ಶರೀರ ಯಾವುದಂದ್ರೆ ವಿದ್ಯಾ ತಿಳುಕೊಳ್ಳುವುದೇ ನನ್ನ ತನುವು. ಕ್ರಿಯಾ ಆಕೃತಿ ನನ್ನ ಆಕಾರ, ಕ್ರಿಯವೇ ನನ್ನ ಆಕಾರ. ಕ್ರಿಯಾ ಅನ್ನೋದು ಇಫ್ ಪರಮಾತ್ಮನ ಆಕಾರವೇ ಕ್ರಿಯಾ ಅಂತ ಹೇಳಿದರೆ, ಕ್ರಿಯಾ ಅನ್ನೋದು ಇಲ್ಯೂಷನ್ ಅಂತ ಹೇಳಿದರೆ ಅವನ ಆಕಾರವೇ ಇಲ್ಯೂಷನ್ ಆಗಿಬಿಡುತ್ತೆ. ಸೊ ಪರಮಾತ್ಮನ ಕ್ರಿಯಾ ಇಲ್ಯೂಷನ್ ಅಂತ ತಗೋಬಾರದು. ಅದಕ್ಕೆ ಪರಮಾತ್ಮನ ಕ್ರಿಯವೇ ಆಕಾರ, ಅವನ ಆಕಾರವೇ ಕ್ರಿಯಾ. ಅದಕ್ಕೆ ಅವನ ಕ್ರಿಯೆಗೂ ಅವನ ಆಕಾರಕ್ಕೂ ಅಭೇದವನ್ನು ನಾವು ನೋಡಬೇಕು. ಪರಮಾತ್ಮನಿಗೆ ಪರಮಾತ್ಮನ ಗುಣಗಳಿಗೆ, ಪರಮಾತ್ಮನಿಗೆ ಪರಮಾತ್ಮನ ಕ್ರಿಯೆಗಳಿಗೆ ಅಭೇದವನ್ನು ನೋಡಬೇಕಂದರೆ ಅವನ ಕ್ರಿಯಾಧರ್ಮಗಳೆಲ್ಲ ಕಾಲ್ಪನಿಕವಲ್ಲ, ದೇ ನಾಟ್ ಇಲ್ಯೂಸರಿ. ಅದಕ್ಕೆ ತಂ ತ್ವಾ ಭಗ ಅನ್ನುವ ಶ್ರುತಿ ಕೂಡ ಅದನ್ನೇ ತಿಳಿಸುತ್ತೆ. ತಂ ತ್ವಾ ಭಗ ಅಂತ ಹೇಳುವುದು ಹೇ ಪರಮಾತ್ಮನೆ ನೀನು ಭಗ, ಭಗ ಅಂದ್ರೆ ಭಗವಂತ, ಭಗ ಅಂದ್ರೆ ಷಡ್ಗುಣ ಐಶ್ವರ್ಯಕ್ಕೆ ಭಗ ಅಂತ ಕರೀತಾರೆ. ಭಗ ಇತೀರ್ಥ ಅಂತೇಳಿ ಆರು ಗುಣ ಐಶ್ವರ್ಯಗಳನ್ನು, ಐಶ್ವರ್ಯ ವೀರ್ಯ ಇತ್ಯಾದಿ ಆರು ಲಕ್ಷಣಗಳು ಯಾವ್ದಿದೋ ಅದನ್ನು ಭಗ ಅಂತ ಕರೀತಾರೆ. ಅದಕ್ಕೆ ಭಗವಂತ ಅಂದ್ರೆ ಷಡ್ಗುಣ ಐಶ್ವರ್ಯಗಳು ಉಳ್ಳವನು ಅಂದ್ರೆ ಈ ಷಡ್ಗುಣ ಐಶ್ವರ್ಯಗಳು ಕೂಡ ಕಾಲ್ಪನಿಕವಲ್ಲ, ದೇ ಆರ್ ನಾಟ್ ಇಮ್ಯಾಜಿನರಿ, ದೇ ಆರ್ ರಿಯಲ್, ರಿಯಲ್ ಅಂಡ್ ರಿಯಲ್ ಅಂಡ್ ರಿಯಲ್ ಓನ್ಲಿ. ಅವನ ಕ್ರಿಯೆಗಳು ಕೂಡ ರಿಯಲ್ಲೇ. ವಿಜ್ಞಾನ ಶಕ್ತಿ ಸ್ವರೂಪನಾದ ಅವನು ಪೂರ್ಣನಾಗಿದ್ದಾನೆ ಎಲ್ಲ ಅಂತೇಳಿ. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ಚತುರ್ಮುಖ ಬ್ರಹ್ಮ ಒಂದು ಮಾತನ್ನು ಹೇಳ್ತಾರೆ. ಏನೆಂದರೆ ವಿಜ್ಞಾನ ಶಕ್ತಿರ ಅಹಂ ಆಸಂ ಅನಂತ ಶಕ್ತೇ ಅಂತ ಹೇಳಿ, ಅನಂತ ಶಕ್ತನಾದ ಆ ಪರಮಾತ್ಮನಿಂದ ನಾನು ವಿಜ್ಞಾನ ಶಕ್ತಿ ಉಳ್ಳವನಾಗಿದ್ದೀನಿ, ವಿಜ್ಞಾನ ಶಕ್ತಿ ಸ್ವರೂಪನಾಗಿದ್ದೀನಿ ನಾನು ಅಂತ ಹೇಳಿ ಚತುರ್ಮುಖ ಬ್ರಹ್ಮ ತಾನು ಹೇಳಿದ, ಅನಂತ ಶಕ್ತಿಯುಳ್ಳ ಪರಮಾತ್ಮನಿಂದ ಹುಟ್ಟಿದ ನಾನು ವಿಜ್ಞಾನ ಶಕ್ತಿಯ ಸ್ವರೂಪನಾಗಿದ್ದೀನಿ ಅಂತ ಹೇಳಿ ಚತುರ್ಮುಖ ಬ್ರಹ್ಮ ಹೇಳ್ಕೊಳ್ತಾರೆ. ಸೊ ಈ ವಿಧವಾಗಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಅತಶ್ಚನ್ನ ಮಾಯಾಮಯಂ ಸರ್ವಂ. ನಾವು ಕೆಲವು ಶಬ್ದಗಳಿಗೆ ಮಾಯಾ ಅನ್ನೋ ಶಬ್ದ ಬಹಳ ಗೊಂದಲವನ್ನು ಉಂಟು ಮಾಡುವಂತಹ ಶಬ್ದ. ಮಾಯಾಮಯ ಅಲ್ಲ ಈ ಜಗತ್ತು ಅಂತ ಹೇಳ್ತಾರೆ, ಈ ಜಗತ್ತು ಮಾಯೆಯಿಂದ ಬಂತು ಅಂತ ಹೇಳ್ತಾರೆ. ಸೊ ಏನು ಮಾಯಾಮಯವಲ್ಲ ಈ ಜಗತ್ತು, ಈ ಜಗತ್ತು ಮಾಯೆಯಿಂದ ಬಂತು. ಮಾಯಾ ಅನ್ನುವ ಶಬ್ದಕ್ಕೆ ಇಲ್ಯೂಷನ್ ಅಂತ ಒಂದು ಅರ್ಥ ಇದೆ, ಮಾಯಾ ಅನ್ನುವ ಶಬ್ದಕ್ಕೆ ಇಚ್ಛಾ ಅಂತ ಒಂದು ಅರ್ಥ ಇದೆ. ಈ ಜಗತ್ತು ಮಾಯೆಯಿಂದ ಬಂತು ಅಂದ್ರೆ ಪರಮಾತ್ಮನ ಇಚ್ಛೆಯಿಂದ ಬಂತು. ಮಾಯಾ ಅನ್ನುವ ಶಬ್ದಕ್ಕೆ ನೀವು ಇಚ್ಛೆ ಅಂತ ಅರ್ಥ ಮಾಡಬೇಕಾ, ಇಲ್ಯೂಷನ್ ಅಂತ ಅರ್ಥ ಮಾಡಬೇಕಾ ಅನ್ನೋದು ಕಾಂಟೆಕ್ಸ್ಟ್ ಸಂದರ್ಭ ನೋಡಿದ್ರೆ ನಿಮಗೆ ಸ್ಪಷ್ಟವಾಗುತ್ತೆ. ಇಟ್ ಬಿಕಮ್ಸ್ ವೆರಿ ಕ್ಲಿಯರ್. ಈ ಜಗತ್ತು ಮಾಯೆಯಿಂದ ಬಂತು ಅಂತ ಹೇಳಿದರೆ ಈ ಜಗತ್ತು ಪರಮಾತ್ಮನ ಇಚ್ಛೆಯಿಂದ ಬಂತು ಅಂತ ಅರ್ಥ ಮಾಡ್ರಿ. ಸಿಂಪಲ್, ಅದೇ ಇಟ್ ರಿಸಾಲ್ವ್ಸ್ ಎವ್ರಿಥಿಂಗ್. ಈ ಜಗತ್ತು ಮಾಯಾಮಯವಲ್ಲ ಅಂತ ಹೇಳಿದರೆ ಈ ಜಗತ್ತು ಇಲ್ಯೂಷನ್ ಅಲ್ಲ ಅಂತ ಅರ್ಥ. ಸೊ ಅಲ್ಲಿ ಮಾಯಾಮಯ ಅಂತ ಹೇಳಿದಾಗ ಇಲ್ಯೂಸರಿ ಅನ್ನೋ ಅರ್ಥ, ಇಟ್ ಈಸ್ ನಾಟ್ ಇಲ್ಯೂಸರಿ. ಸೊ ಮಾಯಾಮಯವಲ್ಲ ಅಂತ ಹೇಳಿ ನಾವು ಅರ್ಥ ಮಾಡಬೇಕು. ಅತಶ್ಚ ನ ಮಾಯಾಮಯಂ ಸರ್ವಂ, ಇದು ಮಾಯಾಮಯವಲ್ಲ, ಇದು ಇಲ್ಯೂಸರಿ ಅಲ್ಲ. ಐಶ್ವರ್ಯಾದಿ ವಾಚಿ ಭಗಶಬ್ದೇನ ಏವ ಸಂಬೋಧನಾಚ, ಐಶ್ವರ್ಯಾದಿಗಳ ತೋರಿಸುವಂತಹ ಭಗಶಬ್ದದಿಂದ ಪರಮಾತ್ಮನ ಸಂಬೋಧನ ಮಾಡ್ತೀವಿ. ತಂ ತ್ವ ಭಗ ಇತ್ಯಾದೌ, ನೀನು ಭಗನಾಗಿದ್ದಿ ಅಂತೇಳಿ ಪರಮಾತ್ಮನನ್ನು ಸಂಬೋಧನ ಮಾಡಿ ಹೇಳ್ತಾರೆ. ಸ್ವರೂಪತ್ವಾತ್ ನ ಮಾಯಾಮಯತ್ವ ಯುಕ್ತಂ, ಪರಮಾತ್ಮನ ಸ್ವರೂಪವೇ ಪರಮಾತ್ಮನ ಗುಣಗಳಿದೆ, ಅವನ ಕ್ರಿಯೆಗಳೇ ಅವನ ಗುಣಗಳಾಗಿದೆ, ಅವನೇ ಅವನ ಕ್ರಿಯೆಗಳಾಗಿದ್ದಾನೆ. ಅದಕ್ಕೆ ಅವನ ಕ್ರಿಯೆಗಳು ಸತ್ಯವಾಗಿದೆ, ಅವನ ಗುಣಗಳು ಸತ್ಯವಾಗಿದೆ, ಅದಕ್ಕೆ ಅವನು ಸತ್ಯನಾಗಿದ್ದಾನೆ. ಅವೆಲ್ಲ ಸತ್ಯವಲ್ಲ ಅಂದ್ರೆ ಅವನೂ ಇಲ್ಯೂಷನ್ ಆಗಿಬಿಡ್ತಾನೆ. ಸೊ ಗಾಡ್ ಇಸ್ ನಾಟ್ ಇಲ್ಯೂಸರಿ, ಸೊ ಹಿಸ್ ಗುಣಾಸ್ ಆರ್ ನಾಟ್ ಇಲ್ಯೂಸರಿ, ಹಿಸ್ ಕ್ರಿಯಾಸ್ ಆರ್ ನಾಟ್ ಇಲ್ಯೂಸರಿ ಅನ್ನು ನಾವು ತಗೋಬೇಕು. ನ ಮಾಯಾಮಯತ್ವ ಮಿತ್ತಂ ವಿಜ್ಞಾನ ಶಕ್ತಿ ಅಹಂ ಆಸಂ ಅನಂತ ಶಕ್ತೇ ಅಂತ ಚತುರ್ಮುಖ ಬ್ರಹ್ಮ ಹೇಳಿದ್ದಾನೆ. ಮೈ ಅನಂತ ಗುಣೇ ಅನಂತೇ ಗುಣತೋ ಅನಂತ ವಿಗ್ರಹೇ ಅಂತ ಹೇಳಿ, ಅಂದ್ರೆ ಇಲ್ಲಿ ಅಸಂಖ್ಯಾದಿ ಜ್ಞಾನಾದಿ ಗುಣಗಳು, ಒಂದೊಂದು ಗುಣಗಳೇ ಅಸಂಖ್ಯವಾಗಿರುವಂತಹ ಅನಂತ ರೂಪ ಇರುವಂತಹ ನನ್ನಲ್ಲಿ ಯಾವ ಕಮಲವಿದ್ದಿತೋ ಅದರಿಂದನೇ ಬ್ರಹ್ಮ ಹುಟ್ಟಿದ್ದಾನೆ. ಬ್ರಹ್ಮ ಏನ್ ಹೇಳ್ತಾನೆ, ನಾನು ಪರಮಾತ್ಮನಿಂದ ಹುಟ್ಟಿದ್ದೀನಿ ಅಂತೇಳಿ. ಪರಮಾತ್ಮ ಏನ್ ಹೇಳ್ತಾನೆ, ಮಯಿ ಅನಂತ ಗುಣೇ ಅನಂತೇ ಗುಣತಃ ಅನಂತ ವಿಗ್ರಹ, ಅಂದ್ರೆ ಅಸಂಖ್ಯಾಕಾದಿ ಗುಣಗಳಂತಹ ಅನಂತ ಗುಣಗಳಿರುವಂತಹ ನನ್ನಲ್ಲಿ, ನನ್ನಿಂದ ಬ್ರಹ್ಮದೇವರು ಹುಟ್ಟಿದ್ದಾರೆ. ನನ್ನಲ್ಲಿ ಯಾವ ಕಮಲ ಇತ್ತೋ ಆ ನಾಭಿ ಕಮಲದಿಂದ ಬ್ರಹ್ಮದೇವರು ಹುಟ್ಟಿದ್ದಾರೆ ಅಂಥೇಳಿ ಪರಮಾತ್ಮ ಹೇಳಿದ್ದಾನೆ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ ಇತ್ಯಾದಿ ವಚನಾತ್ ಅಂತೇಳಿ, ಅಂದ್ರೆ ಈ ಶ್ರುತಿ ವಾಕ್ಯಗಳು ಏನ್ ಹೇಳುತ್ತೆ, ಪರ ಅಸ್ಯ ಶಕ್ತಿ ವಿವಿಧ ಏವ ಶ್ರೂಯತೆ, ಸ್ವಾಭಾವಿಕಿ ಪರಮಾತ್ಮನಿಗಿರುವಂತಹ ಈ ಶಕ್ತಿ, ಅನಂತ ವಿಧವಾದ ಶಕ್ತಿಗಳು ನಾವು ವೇದಗಳಲ್ಲಿ ಕೇಳ್ತೀವಿ. ಇದು ಸ್ವಾಭಾವಿಕ ಅಂದ್ರೆ ಸ್ವಭಾವ ಸಿದ್ಧವಾಗಿದೆ. ಜ್ಞಾನ ಬಲ ಕ್ರಿಯಾಚ, ಜ್ಞಾನ ಬಲ ಕ್ರಿಯಾ ಇತ್ಯಾದಿ ಎಲ್ಲ ಕೂಡ ಪರಮಾತ್ಮನ ಜ್ಞಾನ, ಪರಮಾತ್ಮನ ಬಲ, ಪರಮಾತ್ಮನ ಕ್ರಿಯಾ ಇವೆಲ್ಲವೂ ಕೂಡ ಸತ್ಯವಾಗಿದೆ, ಸ್ವಾಭಾವಿಕವಾಗಿದೆ, ಸ್ಥಿರವಾಗಿದೆ ಅನ್ನೋದನ್ನು ನಾವು ದೃಷ್ಟಿಯಲ್ಲಿಟ್ಟಬೇಕಂತ ಹೇಳಿ ಟೀಕಾಚಾರ್ಯರು ಅದಕ್ಕೆ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಪ್ರಮೇಯ ದೀಪಿಕದಲ್ಲಿ. ಸೊ ಈ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಅಚಲ ಅನ್ನುವ ಶಬ್ದವನ್ನು ಕೂಡ ಆ ವಿಧವಾಗಿ ಅರ್ಥೈಸಬೇಕೇ ಹೊರತು ಆ ಬೇರೆ ವಿಧವಾಗಿ ನಾವು ಅರ್ಥ ಮಾಡಲಿಕ್ಕಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದಾದ್ಮೇಲೆ ಗೀತಾ ತಾತ್ಪರ್ಯದಲ್ಲಿ ಹೇಳಿದ ಮಾತುಗಳೇನು ಅನ್ನೋದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಕೃಷ್ಣಾರ್ಪಣಮಸ್ತು. ಕಾಯಿನ ವಾಚಾ ಮನಸ್ಸಿಂದಿರುವ